வியாக்கியான குணாப்தியும் புருஷோத்தமம் பூர்ணபோதானபி குருன் வியாக்குருவே மானலட்சணம். ஒப்புக்கொண்டோ தர்க்கத்தில் அநேக விதவாத ஆரோபத பிரசங்கங்களே ஆத்மாஸ்திரியா அந்யோன்யாஸ்திரியா சக்கரகாஸ்திரியா அனவஸ்தா கல்பனா கௌரவ சுத்தான அதே ரீதியில் பிராமணிக ஹானம் அப்பிராமணிக கல்பனா அநேக ரீதியில் இதே அவெல்ல கூட யாதல் சேர்த்தா இது தூஷண அனுமானத்தில் சேர்த்தாதிருந்த தர்க்கவனு பிரமாணத்தை ஒப்பிட்டேவே அந்த ஹேடி அதுக்கு அநேக முகவாதந்த ஆத்மாஸ்திரியா அந்த அந்யோன்யாஸ்திரிய எல்ல ஹெடி அத்த எத்தேவம் ஆத்மாத்ரேயாதி பிரசங்க எத்தையவம் அத்து பகவான் தத்திர பிரசங்க யதா முத்ரா ஹீகோ போன்ற ஹீகாகத்தே ஹீகோ ஆத்மாத்ரேய தோஷ பரத்தே ஹீகோ போன்ற அந்யோன்யாஸ்திரிய தோஷ பரத்தே அந்த இடத்துல ஏனது தர்க்க தோஷ பருக்கூடுது அந்த இடதாதரே அதன் மாறக்கூடுது அந்த அர்த்தம் மாறக்கூடுது அந்த நான் ஹெடி சரி அந்த அர்த்தம் அதுக்கு தூஷணானுமானதில் சேர்த்தா இதே இது ஆத்மாத்ரேயாதி தர்ஹி நைத்ததபி ஸ்ஃபூர்த்தி பிரகார ஆத்மாஸ்திரேய தோஷ பரபாரது அந்த நீ ஹேதன் சரி மாடுக்கோ அந்த அர்த்த சாமான்யதேவ வியாப்தியர் வாக்கியா ஸ்ருதஹானம் யதா யதீஸ்வரோ ந சர்வஜ்ஞஹ தர்ஹி ஜகத் கர்த்தா ஸ்யாத் இதி ஸ்ருதஹானம் யதி ஈஸ்வரஹ ந சர்வஜ்ஞஹ தேவரு தன் சர்வஜ்ஞாந்த ஒப்புவேக்கு நீவு அக்ஸ்மாத் ஒப்புதே ஹோதரே தர்ஹி ந ஜகத் கர்த்தா ஸ்யாத் ಅವನು ಸರ್ವಜ್ಞನ ಅಲ್ಲದೆ ಹೋದ್ರೆ ಜಗತ್ಕರ್ತರು ಆಗ್ತಿರಲಿಲ್ಲ. ಯಾಕೆ ಜಗತ್ತು ಎಷ್ಟು ವಿಶಾಲವಾದದ್ದು ಅಂದ್ರೆ ಅದು ಮಾಡಲಿಕ್ಕೆ ಏನಾಗಿರ್ಬೇಕು? ಎಲ್ಲ ತಿಳಿದವನಿಂದ ಮಾತ್ರ ಸಾಧ್ಯ. ಅದಕ್ಕೆ ಈಶ್ವರನ ಸರ್ವಜ್ಞ ಅಂತ ಒಪ್ಪದೆ ಹೋದರೆ ಅವನಿಗೆ ಸರ್ವಕರ್ತೃತ್ವ ಒಪ್ಪದೆ ಹೋಗಬೇಕಾಗತ್ತೆ. ಇಲ್ಲ ಸರ್ವಕರ್ತೃತ್ವ ಒಪ್ತೇನೆ ಅಂತ ಅವನೇನ್ ಮಾಡ್ಬೇಕಾಗ ಸರ್ವಜ್ಞತ್ವನ ಒಪ್ಪು. ಇದನ್ನ ಹೇಳೋದಕ್ಕೆ ತರ್ಕ ಅಂತ ಕರೆಯೋದು. ದುಷ್ಟಹಾನಂ ಯಥ ಯದಿ ಪರ್ವತೋ ಅನಗ್ನಿಮಾನ್ ತರ್ಹಿ ನಿರ್ಧೂಮಶ್ಚ ಪರ್ವತದಲ್ಲಿ ಧೂಮ ಇದೆ ಅಗ್ನಿ ಧೂಮ ಇರೋದ್ರಿಂದ ಅಗ್ನಿ ಇದೆ ಅಂತ ಹೇಳಿದ್ವಿ. ಅದು ಒಪ್ಪಲಿಲ್ಲ. ಹಾಗಿದ್ರೆ ಪರ್ವತದಲ್ಲಿ ಅಗ್ನಿ ಇಲ್ಲ ಅಂತ ಹೇಳೋದಾದ್ರೆ ಏನಿರಬಾರ್ದಾಗಿತ್ತು? ಧೂಮನು ಇರಬಾರ್ದಾಗಿತ್ತು. ಇದೇನಿದ್ರು ಪ್ರತ್ಯಕ್ಷ ಹಾನ. ನೀವು ಪ್ರತ್ಯಕ್ಷಕ್ಕೆ ವಿರುದ್ಧ ಪ್ರತ್ಯಕ್ಷ ಅವನು ಧೂಮ ಇಲ್ಲದ ಹೋಗಲಿ ಅಂತ ಹೇಳಾಗಿಲ್ಲ ಅವನು. ಯಾತಕ್ಕೆ? ಕಣ್ಣಿಗೆ ಕಾಣಿಸ್ತಾ ಇದೆ. ಧೂಮ ಇರೋದು ಕಣ್ಣಿಗೆ ಕಾಣಿಸ್ತಿರೋದ್ರಿಂದ ಧೂಮ ಇಲ್ಲದೆ ಹೋಗಲಿ ಅಂತ ಹೇಳಿ ಒಪ್ಪಕ್ಕೆ ಆಗೋದಿಲ್ಲ. ಧೂಮ ಒಪ್ತಿದ್ರೆ ಏನ್ ಮಾಡಬೇಕಾಗಿದ್ರೆ ಮಾಡಲೇಬೇಕು. ಗೋಮಾಂಸದಿಂದ ತಯಾರಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವನೀಗ ಏಕಾದಶಿ ಮಾಡಲೇಬೇಕಾಯ್ತು. ಏಕಾದಶಿ ಉಪವಾಸ ಮಾಡಿದ್ರೆ ಏನ್ ದೋಷ ಬರುತ್ತೆ? ಊರಲ್ಲಿ ಇರಲಿಲ್ಲ. ಆದ್ರಿಂದ ಯಾವಾಗಲೂ ಕೂಡ ಪ್ರತ್ಯಕ್ಷಕ್ಕೆ ವಿರೋಧವಾಗಿ ವಾದ ಮಾಡಕ್ ಬರೋದಿಲ್ಲ. ಆದ್ರಿಂದ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಪ್ರಸಂಗ ಬರೋದ್ರೆ ಏನ್ ಮಾಡ್ಬೇಕಾಗ ಏನ್ ಒಪ್ಪಿದ್ದು ಅಂತ ಬದಲಾಯಿಸ್ಕೋಬೇಕಾಗ. ಅದೇ ರೀತಿಯಲ್ಲಿ ವೇದ ಹೇಳಿದಕ್ಕೆ ವಿರೋಧ ಹೇಳೋದಕ್ಕೆ ಬರೋದಿಲ್ಲ. ಆದ್ರಿಂದಾಗಿನೆ ಏನ್ ಮಾಡ್ಬೇಕಾಗ ಹೇಳಿದ ಬದಲಾಯಿಸದೇ ಒಂದು ಹೇಳಿಕೆಯನ್ನ ಬದಲಾಯಿಸ್ಕೋಬೇಕು. ಅದಕ್ಕೆ ಪರ್ವತದಲ್ಲಿ ಅಗ್ನಿ ಇಲ್ಲ ಅಂತ ಹೇಳೋದಾದ್ರೆ ಧೂಮನೂ ಇಲ್ಲ ಅಂತಾಗಲಿ. ಈಗ ಶ್ರುತ ಕಲ್ಪನಂ ಯಥ ಯದಿ ಈಶ್ವರೋ ಜೀವಾಭಿನ್ನ ತರ್ಹಿ ದುಃಖಿ ಶಾಪ್. ಈಗ ಅದ್ವೈತ ಮತಕ್ಕೆ ಡೈರಿ ಹೇಗೆ ಅಟ್ಯಾಕ್ ಮಾಡಕ್ ಬರುತ್ತೆ ಹೇಳ್ತಾರೆ. ಆಯ್ತು, ಜೀವೈಶ್ವರ ಭೇದ ಒಪ್ಪದಿಲ್ಲ ಹೋದಲ್ಲಿ ಈಗ ಜೀವೇಶ್ವರ ಒಂದೇ ಅಂತ ಹೇಳ್ತೀರಿ. ಆಗ್ಲಿ, ಒಪ್ಪಿದ್ರೆ ಏನಾಗುತ್ತೆ ಗೊತ್ತಾದ್ರಿಂದ ಯದಿ ಈಶ್ವರೋ ಜೀವ ಅಭಿನ್ನ ಶಾಪ್ ಪರಮಾತ್ಮನು ಜೀವರಿಂದ ಭಿನ್ನನ ಅಲ್ಲದೆ ಹೋಗಿದ್ರೆ ಅಂದ್ರೆ ಐಕ್ಯವನ್ನೇ ಹೊಂದಿದ್ರೆ ತರಿಗೆ ದುಃಖಿ ಶಾಪ್. ಜೀವನಿಗೆ ಏನಿದೆ ಈಗ? ದುಃಖ ಇದೆ. ಜೀವ ಪರಮಾತ್ಮ ಇಬ್ಬರು ಒಂದೇ ಅಂದ್ರೆ ಏನಾಗಬೇಕಾಗಿದ್ರೆ? ಜೀವನು ದುಃಖಿ ಆಗುದು ಅಂತ ಆಯ್ತಾ. ಈ ಮಾತು ಒಪ್ಪಿಕೊಂಡ ಮೇಲೆ ಉತ್ತರ ಕೊಡಕ್ ಬರೋದಿಲ್ಲ. ಏನ್ ಮಾಡ್ಬೇಕು ಅವನೀಗ? ಏನ್ ಒಪ್ಬೇಕು? ಅಲ್ಲ, ಏನ್ ಒಪ್ಬೇಕು ಈಗ? ಭೇದ ಒಪ್ಬೇಕು ಅಂತ ಆಯ್ತಾ. ಭೇದ ಒಪ್ಪಲೇಬೇಕ. ಭೇದ ಒಪ್ಪಿದ ಮೇಲೆ ಸರಿ ಅದು. ಭೇದ ಒಪ್ಪದೆ ಹೋದ್ರೆ ಈ ದೋಷ ಬರುತ್ತೆ. ಇದೆಲ್ಲ ಎಷ್ಟು ಸುಲಭ ಇದೆ. ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ತರ್ಕಕ್ಕೆ ವಿರುದ್ಧವಾದ ಮತ ಆಯ್ತವ್ರಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುಂದೆ ತತ್ವ ದೇವತ ಎಲ್ಲ ತಿಳಿಸಿ. ಇದು ಈಶ್ವರೋ ಜೀವಾಭಿನ್ನ ತರ್ಹಿ ದುಃಖಿ ಶ್ಯಾತ್ ಇತಿ ಅದೃಷ್ಟ ಕಲ್ಪನಂ ಯಥಾ ಇದು ಪೀತಂ ಉದಕಂ. ಬದಿಮೈಲಿ ನೋಡ್ಬೇಕಾದ್ರೆ ಹೇಳ್ತಾರೆ, ಎರಡು ಪಾತ್ರ ಟಚ್ ಆಗಿದೆಯೋ ಇಲ್ಲೋ? ಟಚ್ ಆಗಿದ್ರೆ ಏನಾಯ್ತು ಅಲ್ಲಿಗೆ? ಮೈಲಿಗೆ ಟಚ್ ಆಗಿಲ್ಲ ಅಂದ್ರೆ ಏನಾಗ ಮಡಿ? ಅದು ಟಚ್ ಆದಷ್ಟ ಮೈಲಿಗೆ ಆಗಿಬಿಡುತ್ತೆ. ಜೀವ ಈಶ್ವರ ಒಂದಾದಷ್ಟ ದುಃಖಿ ಆಗಿಬಿಡ್ತಾರೆ. ಜೀವ ಮೈಲಿಗೆ ಆದಾಗಾಯ್ತು. ದುಃಖದಲ್ಲಿ ಸೂತಕರಿದ್ದಾರೆ ಅಂತ ಕರೀತಾರೆ, ಮೈಲಿಯವರು ಅಂತ ಕರೀತಾರೆ. ಹಾಗಾಗಿಬಿಡ ಸ್ವಲ್ಪ ಟಚ್ ಆಗಿದೆ ಅಂತ ಬಿಟ್ಟಿಲ್ಲ ಅಂದ್ರೆ ಏನಾಯ್ತಾಗ ಟಚ್ ಆಗಿಲ್ಲ ಅಂತ ಅಷ್ಟ ಭೇದ. ಹಾಗಿದ್ರೆ ಇದು ದೋಷ ಇದೆ. ಸೂಕ್ಷ್ಮ ನೋಡ್ತಾರೆ ಮಡಿ ಮೈಲಿ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಬಿಟ್ಟಿದೆಯೋ ಇಲ್ಲವೋ, ಬಿಟ್ಟಿದೆ ಅಂತ ಅಷ್ಟ ಮಡಿ ಮೈಲಿ ಆಗಿಲ್ಲ ಅಂತ ಅರ್ಥ. ಅದು ಅರ್ಥ ಮಾಡ್ಕೋ. ಜೀವನಿಗೆ ಸ್ವಲ್ಪ ಕೂಡ ಕನೆಕ್ಟ್ ಆಗಬಾರ್ದು. ದೇವರಿಗೆ ದೇವರಿಗೆ ಏನಾಗಬಾರ್ದು? ಯಾವ ರೀತಿಯಲ್ಲಿ ಅಭೇದ ಒಪ್ಪಿದ್ರು ಕೂಡ ಏನೋ ಒಪ್ಪಬೇಕಾಗತ್ತೆ. ಯಾವ ರೀತಿ ಅಭೇದ ಒಪ್ಪಿದ್ರು ಕೂಡ ದೇವರಿಗೆ ದುಃಖ ಒಪ್ಪಲೇಬೇಕಾಗತ್ತೆ. ಅದ ದುಃಖ ಒಪ್ಪಬೇಕು, ಅಥವಾ ಅಶಕ್ತಿ ಒಪ್ಪಬೇಕು, ಎಲ್ಲ ಅವ್ಯಾಪ್ತಿ ಹೋಗಿ ಏನೇನೋ ಒಪ್ಪಬೇಕು. ಜೀವನಿಗೆ ಏನೇನಿದೆ ಅದೆಲ್ಲ ದೇವರಿಗೆ ಒಪ್ಪಬೇಕಾಗತ್ತೆ. ಜೀವನಿಗೆ ಏನೇನಿದೆಯೋ ಅದೆಲ್ಲ ಕೂಡ ಒಪ್ಪಬೇಕಾಗೋದ್ರಿಂದ ಯಾವ್ದನ್ನು ಒಪ್ಲಿಕ್ಕೆ ಹೋಗಬಾರ್ದು ನಾವೀಗ, ಅಭೇದ ಒಪ್ಲಿಕ್ಕೆ ಹೋಗಬಾರ್ದು. ಸರಿ, ದುಃಖಿ ಜಾತಿ ಅದೃಷ್ಟ ಕಲ್ಪನಂ ಯಥಾ ಯದಿ ಪೀತ ಮುದಕಂ ಅಂತರಧಕ್ಷತ್ ತರ್ಹಿ ಮಾಮಪಿ ದಹೇ ತಾವಿ ಅವಿಶೇಷಾತಿಥಿ. ಅದೃಷ್ಟ ಕಲ್ಪನಂ ಯಥಾ, ಅವನಿಗೆ ನೀರು ಕೊಟ್ಟ, ಒಬ್ಬನಿಗೆ ನೀರು ಕುಡಿದು ಬಿಟ್ಟ, ಅವನು ಅಯ್ಯೋ ಸುಡ್ತಾ ಇದೆ ಅಂತ ಹೇಳಿದ. ಕಷ್ಟ ಏನ್ ಮಾಡಿದೆ ಅವನು? ನಾನು ಕುಡ್ದ. ಅರೆ, ನಾನು ಕುಡಿದ್ರೆ ಸುಡ್ಲಿಲ್ಲ ಅಂದ್ಮೇಲೆ ನೀರು ಕುಡಿದ್ರೆ ಏನಾಗಿದೆ? ಅದು ಸುಡ್ಲಕ್ ಸಾಧ್ಯ ಇಲ್ಲ. ಅದು ಅದಕ್ಕೇನಾಗಿದೆ? ಹೊಟ್ಟೆಯಲ್ಲಿ ಏನೋ ರೋಗ ಇದೆ ಅಷ್ಟೇ. ನೀನ್ ದೋಷ ಅಲ್ಲ. ಯಾವ್ದ್ರ ದೋಷ? ಅದು ನಿನ್ನ ದೋಷ. ಕೆಲವು ಉಪ್ಪು ಹೆಚ್ಚಾಗಿದೆ, ಸಾರಿಗೆ ಕಡಿಮೆ ಆಗಿದೆ ಅಂದ್ಬಿಡ್ತಾನೆ. ಅವಾಗ ಏನ್ ಮಾಡ್ತಾರೆ ಉಳಿದವರು? ನೀವೊಂದ್ ಸ್ವಲ್ಪ ನೋಡಿ ಅಂತ. ಅವ್ರು ಹೇಳ್ತಾರೆ ಸರಿಯಾಗಿದೆ ಅಂತ. ಇವನೇನು ಸರಿ, ನಾರಿಗೆ ಸರಿ ಇಲ್ಲ ಅಂತ ಅಂತ. ಅವರು ಸರಿ ಇಲ್ಲ ಅಂತಾರೆ. ಹಾಗಿದ್ರೆ ಸರಿ, ಎಲ್ಲರಿಗೂ ಸರಿ ಇಲ್ಲ ಅಂದ್ರೆ ಏನಾಗಿದೆ? ಅದು ನಿಜವಾಗ್ಲೂ ಉಪ್ಪು ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ. ತಕ್ಷಣ ಪರೀಕ್ಷೆ ಮಾಡಿ ನೋಡೋದೇಗೋ ಇಲ್ಲೂ ಹಾಗೆ. ಇದು ಪೀತ ಬುದಕಂ ಅಂತಾರ ಅಧ್ಯಕ್ಷತ್ ಅಧ್ಯಕ್ಷತ್ ಸುಟ್ಟು ಬಿಡೋ. ನೀವು ಕುಡಿದಂತ ನೀರು ಒಳಗೆ ಸುಡೋದಾದ್ರೆ ತರಿ ಮಾಬಿ ದಹೇ, ನನ್ನನ್ನು ಸುಡಬೇಕಾಗಿತ್ತು. ಯಾಕೆ ಅವಿಶೇಷ? ನೀನು ಮನುಷ್ಯ, ನಾನು ಮನುಷ್ಯ. ನಾನು ನೀರು ಕುಡಿದೆ, ನೀನು ನೀರು ಕುಡಿದೆ. ನಾನು ಸುಡ್ಲಿದ್ದಾನೆ, ಸುಡ್ತಾ ಇದೆ ಅಂದ್ಮೇಲೆ ನೀರಿನ ದೋಷ ಅಲ್ಲ. ಅದು ಯಾವ್ದ್ರ ದೋಷ? ಇದು ನಿಂದೆ ಬೇರೆ ಯಾವುದೋ ದೋಗ ಇದೆ, ಅದಕ್ಕೆ ಹಾಗಾಗಿದೆ. ಇದೆಲ್ಲ ಯೋಚನೆ ಮಾಡಿದ್ರೆ ಹೇಗೆ ಸರಿಯಾಗಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡುತ್ತಾರೆ ತಿಳಿಯುತ್ತೆ. ಅತ್ರ ಯತ್ರ ಅಪಾದ್ಯ ಅಪಾದಕಯೋ ನ ಸಾಕ್ಷಾತ್ ಸಾಮಾನಾಧಿಕರಣ್ಯಂ ತತ್ರ ತಥೈವಾನುಪಪತ್ತೌ ಪ್ರಕಾರಾಂತರೇಣ ಏಕಾಧಿಕರಣ ತಾಮ ಅಪಾದ್ಯ ವ್ಯಾಪ್ತಿರಭಿಧಾತವ್ಯ ಯಥಾ ಇದು ದೇವದತ್ತ ಸರ್ವಜ್ಞ ತರ್ಹಿ ಯಜ್ಞದತ್ತೋಪಿ ತಥಾ ಸ್ಯಾತ್ ಇತ್ಯತ್ರ ಯತ್ರ ಯೋ ಧರ್ಮೋ ವರ್ತತೆ ಸ ತದಭಿಷ್ಟೋಪಿ ವರ್ತತೆ ಇತ್ಯಾದಿ ಸೋಯಂ ತರ್ಕೋ ಅನುಮಾನ ಇವ ಅಂತರ್ಭೂತೋ ಅಥೋ ನ ಪ್ರಮಾಣ ತ್ರಿತ್ವಭಂಗ. ಇನ್ನೊಂದು, ಯದಿ ದೇವದತ್ತ ಸರ್ವಜ್ಞ, ಒಬ್ಬನು ದೇವದತ್ತ ಅಂತ ಒಬ್ಬಿದ್ದಾನೆ, ಅವನ ಶಿಷ್ಯವನು ಬಂದ, ನಮ್ಮ ಗುರುಗಳು ದೇವದತ್ತರು ಭಾರಿ ಸರ್ವಜ್ಞರು ಅಂತ ಹೇಳಿಬಿಟ್ಟ. ಫಸ್ಟ್ ಏನ್ ಮಾಡ್ಬೇಕು ನಾವಾಗ? ಇದು ದೇವದತ್ತ ಸರ್ವಜ್ಞ ತರ್ಹಿ ಯಜ್ಞದತ್ತೋಪಿ ತಥಾಶ್ಚಾತ್. ಇನ್ನೊಬ್ಬರು ಶಿಷ್ಯ ಅವನಿದ್ದ, ಇವನು ಒಬ್ಬ ಗುರುವಿನ ಶಿಷ್ಯ, ನೀನೊಬ್ಬ ಗುರುವಿನ ಶಿಷ್ಯ. ನಿನ್ನ ಗುರು ಸರ್ವಜ್ಞನಾಗದಾದ್ರೆ ಇವನ್ ಗುರು ಏನಾಗಿರ್ಬೇಕು? ಅವನು ಸರ್ವಜ್ಞನೇ. ಅವ್ ಏನಿಡ್ಬೇಕು? ಅವನು ಉತ್ತರ ಕೊಡ್ಲಕ್ಕೆ ಬರೋದಿಲ್ಲ. ಏನ್ ವಿಶೇಷ ತೋರಿಸ್ಬೇಕು ಅವನಿಗೆ? ತೋರಿಸಕ್ ಹೋದಾಗ ಏನಾಗುತ್ತೆ ಅಲ್ಲಿಗೆ? ಮುಗಿದೋಯ್ತು. ನಾವು ವಿಶೇಷ ಆಚಾರ ಬಗ್ಗೆ ಏನ್ ತೋರಿಸ್ತೇವೆ ಈಗ? ಆಚಾರ್ಯರು ಉಳಿದ ಮತಾಚಾರ್ಯರಂತೆ ಅವರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಯಾತಕ್ಕೆ? ಅವ್ರು ಏನಾಗಿದ್ದಾರೆ? ವೇದ ಪ್ರತಿಪಾದ್ಯರಾಗಿದ್ದಾರೆ. ಅಲ್ಲಿ ಮುಗಿದೋಯ್ತು. ಇವ್ರು ವೇದ ಪ್ರತಿ ಗೆಜೆಟೆಡ್ ಅಂತ ಅಷ್ಟ ವ್ಯತ್ಯಾಸ ಆಗಬೇಕು. ಅರ್ಥ ಆಯ್ತಾ? ಇದು ಯಾವಾಗಲೂ ಕೂಡ ಸಾಮ್ಯ ಇತ್ತು. ಅಲ್ಲಿ ಅವಾರ್ಡ್ ಮಾಡಕ್ ಏನಾರ್ಥ? ಏನ್ ತೋರಿಸ್ಬೇಕು? ಅಲ್ಲಿ ಒಂದು ವಿಶೇಷವನ್ನು ತೋರಿಸ್ಬೇಕು. ತೋರಿಸ್ತಾ ಹೋದ್ರೆ ಏನ್ ದೋಷ ಬರುತ್ತಾಗ? ಈ ದೋಷ ಬರುತ್ತೆ. ತತ್ವ ಅದೇ ಮಾತನ್ನು ಹೇಳಿದ್ರು. ನಾವು ವೇದಗಳನ್ನ ಒಪ್ಪದೇನೆ ಯಾರೋ ಪುರುಷನನ್ನ ಒಪ್ಪಿ ಅವನು ಮಾಡಿದ ಶಾಸ್ತ್ರವೇ ನಮಗೆ ಪ್ರಮಾಣ, ಅದರಿಂದ ಧರ್ಮಾಧರ್ಮ ನಿಶ್ಚಯ ಮಾಡ್ತೇವೆ ಅಂತ ಹೇಳಿದ್ರೆ ಅವನು ಸರ್ವಜ್ಞ ಅಂತ ಹೇಳೋದಕ್ಕೆ ಏನ್ ಆಧಾರ ಅಂತ ಪ್ರಶ್ನೆ ಬಂತು. ಗೊತ್ತಾಯ್ತಾ? ಈಗ ಜನಕಾದಿ 23 ಜನ ಇದ್ದಾರೆ. ನಾವು ಅವ್ರ ಮಾತನ್ನು ಸರಿ ಅಂತ ಯಾವಾಗ ಒಪ್ಪು? 23 ಜನ ಒಂದೇ ಮಾತು ಹೇಳಿ ಏನ್ ಮಾಡ್ತೇವೆ? ಅವಾಗ ಒಪ್ಕೊಂಡ್ಬಿಡ್ತೇವೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೈವ ಕುರುಣ, ಸರಿ ಹೋಯ್ತಾಗ. ಆದ್ರೆ ಎಲ್ಲರೂ ತಮ್ಮ ಗುರುಗಳು ಸರ್ವಜ್ಞರು ಅಂತ ಕರೀತಾರೆ. ಸರ್ವಜ್ಞರಾದ್ಮೇಲೆ ಅವ್ರು ಏನ್ ಬರಬಾರ್ದು? ಪರಸ್ಪರ ವಿರೋಧ ಬರಬಾರದು. ವಿರೋಧ ಬಂದಿದೆ ಅಂದಮೇಲೆ ಇಲ್ಲ, ಎರಡು ಒಂದಾಯ್ತು. ಎಲ್ಲರೂ ಸರ್ವಜ್ಞರಲ್ಲ, ಅಥವಾ ಕೆಲವರಾದ್ರೂ ಸರ್ವಜ್ಞರಲ್ಲ. ಯಾರಿಗೆ ಬುದ್ಧ ಟ್ಯಾಲಿ ಆಗುತ್ತೆ ಅವ್ರ ಮಾತ್ರ ಸರಿ, ಉಳಿದವರು ಏನಾಗ್ಬಿಡ್ತಾರೆ? ಸುಳ್ಳು ಹೇಳ್ತಾರೆ ಅಂತ ಆಯ್ತು. ಇದೆಲ್ಲ ಯೋಚನೆ ಮಾಡೋದು, ಅರ್ಥ ಮಾಡ್ಕೊಂಡು ಆದ್ರೆ ಹಾಗೆ ಪ್ರಶ್ನೆ ಕೇಳೋದೀಗ. ನೀವು ಅವ್ರನ್ನ ಬೈತೀರಿ, ಇನ್ನು ಮುಂದೆ ಮುಂದೆ ತಪ್ಪಾಗಬಾರ್ದು ಅಂತ ಕೇಳ್ತಾರೆ. ಗೊತ್ತಾನೆ? ಅಷ್ಟ ಉತ್ತರ ಪ್ರಶ್ನೆಯಲ್ಲಿ ದೋಷ ಇಲ್ಲ. ಆದ್ರೆ ಉತ್ತರ ಕೊಡಬೇಕು, ಸರಿಯಾಗಿ ಕೊಡಬೇಕು. ಹೌದು, ಇವರೇನು ಅನೇಕ ಆಚಾರ್ಯರು, ಇವರು ಆಚಾರ್ಯರು. ಅವರು ತಪ್ಪುತ್ತ ನೀವು ಕರಿತೀರಿ, ನಿಮ್ಮ ತಪ್ಪುತ್ತ ಅವ್ರು ಕರೀತಾರೆ. ಹೌದಾ? ದ್ವೈತ ಖಂಡನೆ ಅದ್ವೈತಗಳು ಪರಸ್ಪರ ಮಾಡ್ತಾರೆ ಅಂದ್ಮೇಲೆ ಇಬ್ರು ಸರಿ ಇಲ್ಲ ಅಂತ ಯಾಕೆ ಹೇಳಬಾರ್ದು? ಅವ್ರಿಗೆ ಹೇಳ್ಬೇಕು. ಯಾರಿಗೆ ಪ್ರಮಾಣದ ಒಂದು ಆಧಾರ ಇದೆ, ಬೆಂಬಲ ಇದೆ, ಅವ್ರೇನಲ್ಲ, ಅವರು ತಪ್ಪು ಹೇಳ್ತಾರೆ. ಯಾರು ಪ್ರಮಾಣವಿಲ್ಲದೆ ಮಾತಾಡ್ತಾರೆ, ಅವ್ರು ಹೇಳ್ತಾರೆ, ಅವ್ರು ತಪ್ಪಾಗ. ಈ ರೀತಿ ವ್ಯವಸ್ಥಿತ ಮಾತಾಡಕ್ ಹೊರಟ್ರೆ ಯಾವ್ದಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಉದ್ವೇಗಕ್ಕೆ ಯಾವ್ದಕ್ಕೆ ಅವಕಾಶ ಇರೋದಿಲ್ಲ. ಕಾಮಗಳು ಸುಳ್ಳು ಹೇಳಿ ನೋಡಪ್ಪ ಅಲ್ಲಿದೆ ತೋರಿಸ್ತೀನಿ, ಮಾತಾಡಕ್ ಬರೋದಿಲ್ಲ. ಅದಕ್ಕೆ ಕಿರ್ಚೋದಕ್ಕೆ ಹೋಗೋದು ಮಾಡ್ಬೇಕಾಗಿಲ್ಲ. ಯಾಕೆ ವಿಷಯ ನಮ್ಮ ಹತ್ತಿರ ಇದೆ. ಕಿರ್ಚೋದಕ್ಕೆ ಕೊಡೋದು ಯಾವಾಗ ಮಾಡ್ತಾರೆ? ಉತ್ತರ ಕೊಡ್ಲಕ್ಕಾದ್ರೂ ಯೋವರೆ ಕಿರಿಚಿ ಬಿಡ್ತಾರೆ. ಉತ್ತರ ಕೊಡ್ಲಕ್ಕೆ ಆಗದೆ ಹೋಗ್ಬಿಟ್ರೆ ಶೇಷಂ ಕೋಪೇನ ಪೂರೈತು ಒಂದು ಮಾತಿದೆ. ಉತ್ತರ ಕೊಡ್ಲಾಗ ಒದರಾಡ್ಬಿಟ್ರೆ ಮುಗಿದೋಯ್ತು ಅಂತ. ಅವಾಗ ಯಾವಾಗಲೂ ಅಷ್ಟೇ, ಯಾರಲ್ಲಿ ವೀಕ್ನೆಸ್ ಇರುತ್ತೆ ಅಂದ್ರೆ ಒದರಾಡೋದು ಯಾರಂತ ಅವ್ರ ವೀಕ್ ಪಾಯಿಂಟ್ ಇರುತ್ತೆ ಅಂತ ಅರ್ಥ. ಯಾವಾಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈಗ ಎಲ್ಲದಕ್ಕೆ ಎಕ್ಸಾಂಪಲ್ ಕೊಟ್ರಿ. ತರ್ಕ ಎಷ್ಟು ವಿಧ, ಎಷ್ಟು ವಿಧವಾದ ದೋಷವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಪಾದನೆ ಮಾಡಬಹುದು ಅಂತ ಹೇಳಿ ಇವೆಲ್ಲ ಸರಿಯಾದದ್ದು ಏನು ತಪ್ಪಲ್ಲ. ಆದ್ರಿಂದ ಪ್ರತ್ಯೇಕ ಪ್ರಮಾಣ ಅಂತ ಕರೀತಾ ಹೋಗ್ಬಾರ್ದು. ಯಾವ್ದ್ರಲ್ಲಿ ಸೇರಿಸಿಬಿಡ್ಬೇಕು ಇದೆಲ್ಲ ಅಕ್ಷರ ಸೇರಿಸಿಬಿಟ್ಟು ಅನುಮಾನದಲ್ಲಿ ಸೇರಿಸಿದ್ರೆ ಮುಗಿದು ಹೋಗುತ್ತೆ. ವೆರಿ ಸಿಂಪಲ್. ಅದು ಎತ್ರ ಆಪಾದ್ಯ ಕಾಪಾದ ಯೋಹ ಅಣ್ಣ ಯಾವುದಕ್ಕೆ ಪ್ರತ್ಯಕ್ಷಕ್ಕೆ ಯಾಕಾಗೋದಿಲ್ಲ? ಪ್ರತ್ಯಕ್ಷ ಒಪ್ಪಲಿಲ್ಲ ಅವನೀಗ. ಒಪ್ಪಿದಾಗ ಏನ್ ಮಾಡ್ತೀವಿ ನಾವೀಗ? ಧೂಮ ಒಪ್ಪಲಿಲ್ಲ ಅವನು. ಏನ್ ಮಾಡ್ಬೇಕಾದ ಧೂಮ ಒಪ್ಪಲಿಲ್ಲ ಅಂತ ಕೇಳಿದ ಮೇಲೆ ಹಾಗಿದೇನೋ ಬೆಂಕಿನೋ ಒಪ್ಪಬೇಡ ಹಾಗಿದ್ರೆ. ಧೂಮ ಇಲ್ಲಿಲ್ಲ ಅಂತ ಹೇಳ್ತೀಯ, ಬೆಂಕಿ ಇದೆ ಅಂತ ಹೇಗೆ ಹೇಳ್ತೀಯ? ಹಾಗಿದ್ರೆ ಬೇರೆ ಇಬ್ರು ನೋಡಿಲ್ಲ. ಈಗ ನಾನು ಇದೆ ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳಿದ್ವಿ. ಧೂಮನ ಒಪ್ತೀಯ, ಧೂಮ ಇದೆ ಅಂತ ಒಪ್ತಿ ಹೋದಲ್ಲ ಪ್ರತ್ಯಕ್ಷ ಅಂತ. ಅದು ಒಪ್ಪಿ ಏನ್ ಒಪ್ಬೇಕಾಯ್ತು? ಈಗ ಅಗ್ನಿ ಒಪ್ಲೇಬೇಕು. ಧೂಮ ಒಪ್ಪಿದ ಮೇಲೆ ವ್ಯಾಪ್ತಿ ಇದೆ, ಅಗ್ನಿ ಒಪ್ಲೇಬೇಕು ಅಂತ. ಅದೇ ಸಡಕ್ ಬರುತ್ತೆ. ಸೊ ಪ್ರತ್ಯಕ್ಷ ಬೇಸರ ತರ್ಕ, ಅನುಮಾನ ಬೇಸರ ತರ್ಕ, ಆಗಮ ಬೇಸರ ತರ್ಕ ಉಪಯೋಗಿಸಬಹುದು, ಏನು ತಪ್ಪಲ್ಲ. ಒಟ್ಟು ತರ್ಕದ ಒಂದು ವೈಶಿಷ್ಟ್ಯ ಆದ್ರೆ ಯಾವ ಪ್ರಮಾಣವನ್ನು ಹಿಡಿದು ಮಾತಾಡ್ತಿರ್ತೇವೆ ಅದು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಿನಗೆ ದೋಷ ಬರುತ್ತೆ ಅಂತ ಹೇಳೋದು. ಮತ್ತೆ ದೋಷ ನಿನಗೆ ಬರುತ್ತೆ, ಆಗ ಒಪ್ಲೇಬೇಕಾಗುತ್ತೆ. ತದ ವೈಶಿಷ್ಟವಾಗಿ ಬರ್ತದೆ. ಚಿಕ್ಕ ಮಕ್ಕಳು ಹಾಗೆ ಮಾಡೋದು. ಅವನೇನ್ ಮಾಡ್ತಾನ? ಅವನು ಏನೋ ಕೆಲಸ ಮಾಡಂತಾನೆ, ಬರೋದಿಲ್ಲ ಹೋದ ಮಾರ್ಕೆಟ್ ಕರ್ಕೊಂಡು ಹೋಗಲ್ಲ ಅಂತ. ತಕ್ಷಣ ಏನ್ ಮಾಡ್ತಾನೆ? ಮಾಡ್ತೀನಿ ಅಂತ. ಅದು ಅತರ್ಕ ಅವರಿಗೆ ಅದಿಲ್ಲ. ಹಾಗಿದ್ರೆ ಸಿನಿಮಾ ಕೊಡೋದಿಲ್ಲ, ಟಿಕೆಟ್ ಕೊಡೋದಿಲ್ಲ. ತಕ್ಷಣ ಆಗೋನ್ ಆಗೋಬೇಕಾಗಿದ್ರೆ ಮಾಡಿ ಕೆಲಸ. ನೀನು ಔಷಧಿ ತಗೊಳೋದಿಲ್ಲ, ಬೆಲ್ಲ ಕೊಡೋದಿಲ್ಲ. ತಕ್ಷಣ ಏನ್ ಮಾಡ್ತಾನೆ? ಆ ಬೆಲ್ಲ ಬೇಕು ನನಗೆ, ಅದೇನ್ ತಗೋಬೇಕು? ಅವನು ಔಷಧಿ ತಗೋಬೇಕು. ಇದು ತರ್ಕ ಎಲ್ಲ ಉಪಯೋಗಿಸ್ತಾರೆ ತರ್ಕನ. ಟೆಕ್ನಿಕಲಿ ಗೊತ್ತಿರೋದಿಲ್ಲ ಅಷ್ಟೇ. ಟೆಕ್ನಿಕಲಿ ಅದನ್ನ ಪಾಲಿಶ್ ಆಗೋದು ಯಾವಾಗ ಅದನ್ನ ನೋಡಿದಾಗ ಅದನ್ನೆಲ್ಲ ಆ ರೀತಿ ಟ್ರೈನ್ ಅಪ್ ಮಾಡಿದಾಗ ಏನಾಗುತ್ತೆ? ಹೊಡೆದಕ್ಕೆ ಎಲ್ರಿಗೂ ಬರುತ್ತೆ. ಆ ಟ್ರೈನ್ ಅಪ್ ಹೊಡೆದಾಗ ಏನಾಗುತ್ತದ? ಅದು ಒಳ್ಳೆ ಯೋಧ ಅಂತ ಕರೀತಾರೆ. ಸುಮ್ನೆ ಹೊಡೆಕ್ ಬಂದ ಕೈ ಅಡ್ಡ ಇಟ್ಟ ಇರ್ತಾರೆ ಯಾರು ಕೂಡ. ಅಷ್ಟು ಫೈಟಿಂಗ್ ಎಲ್ರಿಗೂ ಬರುತ್ತೆ, ಗೊತ್ತಾಯ್ತಾ? ಅದನ್ನ ಯೋಧ ಅಂತ ಕರೆಯೋದಿಲ್ಲ ಅವ್ರನ್ನ. ಯೋಧ ಅಂತ ಯಾರು ಕರೀತಾರೆ? ಟೆಕ್ನಿಕಲಿ ಅಂತ ಕಲ್ತಿರ್ತಾರಲ್ಲ, ಯಾವ ಪಟ್ಟಿಗೆ ಯಾವ ಪಟ್ಟ ಹಾಕಬೇಕು, ಟೆಕ್ನಿಕಲಿ ಹೊಡಿಬೇಕು. ಆಗ ಅವನು ಅದು ಎಕ್ಸ್ಪರ್ಟ್ ಅಂತ ಕರೀತಾರೆ. ಅದು ಅಭ್ಯಾಸ ಮಾಡಿಕೊಂಡ್ರೆ ಕೆಲವರಿಗೆ ಸ್ವಲ್ಪ ಗೊತ್ತಿರೋದೇನೆ ಶಾಸ್ತ್ರ ಓದ್ದಾಗ ಏನಾಗುತ್ತದ? ಒಂದು ಪರಿಷ್ಕೃತವಾಗುತ್ತೆ, ಪರಿಷ್ಕಾರ ಬಂದು ನೀಟ್ ಆಗಿ ಅದಕ್ಕೆ ಮಾಡಕ್ ಬರುತ್ತೆ. ಸೋಯಂ ತರ್ಕೋ ಅನುಮಾನ ಇವ ಅಂತರ್ಭೂತೋ ಅಥವಾ ನ ಪ್ರಮಾಣ ತಿರುತ್ವಭಂಗ. ಇಷ್ಟೆಲ್ಲ ತರ್ಕದ ಬಗ್ಗೆ ಹೇಳಿ, ವಿಭಾಗಗಳನ್ನು ಹೇಳಿ, ಅದರ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು, ದೃಷ್ಟಾಂತಗಳನ್ನು ಕೊಟ್ಟು, ಎಲ್ಲ ಒಪ್ಪಿಕೊಂಡು, ಇಷ್ಟೆಲ್ಲ ಹೇಳಿದ ಮಾತ್ರಕ್ಕೆ ತರ್ಕವನ್ನ ಮತ್ತೊಂದು ಪ್ರಮಾಣ ಅಂತ ಕರಿಬೇಕಾಗಿಲ್ಲ. ಪ್ರತ್ಯಕ್ಷ ಅನುಮಾನ ಆಗಮ ಅನ್ನೋ ಮೂರರಲ್ಲಿ ಅನುಮಾನದೊಳಗೆ ಸೇರೋದ್ರಿಂದ ಅದು ಪ್ರಮಾಣ ಹೌದು, ಪ್ರತ್ಯೇಕ ಪ್ರಮಾಣ ಅಲ್ಲ ಅಷ್ಟೇ. ಉತ್ತಮ ಆಕ್ಷಿಪ್ಯ ಪರಿಹಾರ ಶಾದೇತದೇನ ತರ್ಕೋ ಅನುಮಾನಂ. ಈಗ ಒಂದು ಪ್ರಶ್ನೆ ಹಾಕಿದ, ತರ್ಕನ ಅನುಮಾನದಲ್ಲಿ ಸೇರಿಸಿದ್ದೀರಿ, ಅದನ್ನ ಒಪ್ಪೋದಿಲ್ಲ, ಯಾತಕ್ಕೆ? ತರ್ಹಿ ತರ್ಕೇಹಿ ಪ್ರಾಮಾಣಿಕ ಹಾನಾದಿ ಆಪಾದ್ಯತೆ ರಚತ ಸಾಧ್ಯಂ ಭವತಿ ಅಪಸಿದ್ಧಾಂತ ಪ್ರಮಾಣ ವಿರೋಧಾಚ್ಯ ಆರೋಪಿತ ಲಿಂಗತ್ವೇನ ಅಸಿದ್ಧೇಚ್ಛೆ ಅಥ ಉಕ್ತಂ ದೂಷಣೇತಿ ದ್ವಿವಿಧಂ ಹಿ ಅನುಮಾನಂ. ಹಾಗೆ ಹೇಳ್ತಾನೆ ನೋಡಿ, ತರ್ಕನ ಅನುಮಾನ ಒಪ್ಪೋದಿಲ್ಲ. ಅನುಮಾನದಲ್ಲಿ ಏನ್ ಮಾಡ್ತೇವೆ ನಾವೀಗ? ಪರ್ವತದಲ್ಲಿ ಧೂಮ ಇದೆ, ಬನ್ನಿ ಇದೆ, ಯಾವ ಯಾತಕ್ಕೋಸ್ಕರ ಧೂಮ ಇರುವುದರಿಂದ ಅಂತ ಹೇಳ್ತೇವೆ. ಸಾಧನೆ ಮಾಡ್ತಾ ಇದ್ದೆ ನಾವು ತರ್ಕದಲ್ಲಿ ಏನ್ ಮಾಡ್ತಾ ಇದ್ದೇವೆ ನಾವೀಗ? ಆಪಾದನೆ ಮಾಡ್ತಾ ಇದ್ದೆ. ಆಪಾದನೆ ಮಾಡೋದು ತರ್ಕದ ನೇಚರ್, ಸಾಧನೆ ಮಾಡೋದು ಅನುಮಾನದ ನೇಚರ್. ಆದ್ದರಿಂದ ಅನುಮಾನದಲ್ಲಿ ಹೇಗೆ ಸೇರಿಸ್ತೀರಿ ನೀವೀಗ ಅಂತ ಕೇಳ್ತಾ ತಿಳಿತಾ? ಇಷ್ಟೆಲ್ಲ ಹೇಳಿ ಯಾವ ಕಾರಣದಿಂದ ಅನುಮಾನದಲ್ಲಿ ಸೇರಿಸ್ತೀವಿ ಹೇಳಿ ಆಯ್ತು. ನಾವೀಗ ಅಲ್ಲಿ ಒಂದು ಅಬ್ಜೆಕ್ಷನ್ ತೆಗೆದವ, ಈ ಕಾರಣದಿಂದ ಸೇರಿಸಕ್ಕೆ ಬರೋದಿಲ್ಲ. ನಾವು ಒಂದು ವಸ್ತುವನ್ನು ಸಾಧಿಸಲಿಕ್ಕೆ ಅನುಮಾನವನ್ನು ಉಪಯೋಗ ಮಾಡೋದ್ರಿಂದ ತರ್ಕದಲ್ಲಿ ಏನು ಸಾಧನೆ ಮಾಡಕ್ ಹೋಗಿಲ್ಲ. ನಾವು ಏನು ಸಾಧನೆ ಮಾಡ್ತಾ ಇದ್ದೇವೆ? ಆಪಾದನೆ ಮಾಡ್ತಾ ಇದ್ದೇವೆ ಅಷ್ಟೇನೆ. ತರ್ತೇನೆ, ಆದ್ರಿಂದ ಅನುಮಾನದಲ್ಲಿ ಹೇಗೆ ಸೇರಿಸ್ತೀರಿ ಅಂತ ಕೇಳ್ತಾರೆ. ಅದು ನಚ್ಚಿತ ಸಾಧ್ಯಂ ಭವತಿ ತರ್ಕೇಹಿ ಪ್ರಾಮಾಣಿಕ ಹಾನಾದಿ ಆಪಾದ್ಯತೆ. ಇಲ್ಲಿ ಆಪಾದನೆ ಮಾಡ್ತಾ ಇದ್ದೇವೆ. ನಚ್ಚತ ಸಾಧ್ಯಂ ಭವತಿ ಅಪಸಿದ್ಧ ಅಂತ. ಉದಾಹರಣೆಗೆ ಏಕಾಶಿ ಉಪವಾಸ ಮಾಡೋದಿಲ್ಲ ಹೋದಲ್ಲೂ ಅವ್ರಿಗೆ ಗೋಮಾಂಸ ತಿನ್ನು ಅಂತ. ಗೋಮಾಂಸ ತಿನ್ನೋ ತಾತ್ಪರ್ಯನ ಇವನಿಗೂ ಇಲ್ಲ ಅವನಿಗೂ ಇಲ್ಲ ನೋಡಿದ್ರ ಸಾಧ್ಯ ಅಲ್ಲ ಇದು. ಆಕ್ಚುಲಿ ಆಪಾದನೆ ಅಷ್ಟೇ. ಹೇಗೆ ಅನುಮಾನ ಆಗುತ್ತೆ? ಆರೋಪಿತ ಲಿಂಗತ್ವೇನ ಸಿದ್ಧೇಚ್ಛೇತಿ. ಮತ್ತು ಅಲ್ಲಿ ಆರೋಪಿತ ಹೇತು ಇಲ್ಲೇ ಇಲ್ಲ. ಹೀಗೆ ಒಪ್ಪೋದಾದ್ರೆ ಹೀಗೆ ಮಾಡ, ಹೀಗೆ ಮಾಡೋದಾದ್ರೆ ಹೀಗಾಗುತ್ತೆ ಅಂತ. ಅಲ್ಲಿ ಹಾಗಲ್ಲ, ಒನ್ನೆ ಇದೆ, ಬೆನ್ನಿ ಧೂಮ ಇದೆ, ಒನ್ನೆ ಇರಬೇಕು ಅಂತ ಹೇಳ್ತೇವೆ. ಇರೋದಾದ್ರೆ ಅನ್ನ ಮಾತು ಉಪಯೋಗಿಸಲು ಇದೆ ಇದೆ ಅಷ್ಟೇ. ಈ ವ್ಯತ್ಯಾಸಗಳಿದೆಯಲ್ಲ ಅಂತ ಕೇಳಿದ್ರೆ ಅಥ ಉಕ್ತ ದೂಷಣೇತಿ. ಅದಕ್ಕೆ ಆಚಾರ ಹೇಳ್ತಾರೆ ತರ್ಕ ಅನುಮಾನ. ಆದ್ರೆ ಯಾವ ಅನುಮಾನ ಅಂದ್ರೆ ದೂಷಣ ಅನುಮಾನ ಅಂತ ಕರೆದು ಸಾಧನ ಅನುಮಾನ ಬರೀತಾರೆ. ದ್ವಿವಿಧಮ್ಮಿ ಅನುಮಾನಂ. ಅನುಮಾನ ಎಷ್ಟು ವಿಧ? ಎರಡು ವಿಧ. ಸ್ವಪಕ್ಷ ಸಾಧನ ಪರಪಕ್ಷ ದೂಷಣಂಚೇತಿ. ಸ್ವಪಕ್ಷ ಸಾಧನ ಅಂದ್ರೆ ಸಾಧನ ಅನುಮಾನ, ಪರಪಕ್ಷ ದೂಷಣಂ ಅಂದ್ರೆ ಏನು? ದೂಷಣ ಅನುಮಾನ ಅಂದ್ರೆ ಸಾಧನ ಇದೆ, ಇದಿರೋದ್ರಿಂದ ಇದೆ ಅಂತ ಹೇಳಿದ್ರೆ ಅದು ಸಾಧನ ಅನುಮಾನ, ಇದಿಲ್ಲ ಆದ್ರಿಂದ ಇಲ್ಲ ಅಂತ ಹೇಳಿದ್ರೆ ದೂಷಣ ಅನುಮಾನ ಅಷ್ಟೇ. ತತ್ರ ಆದ್ಯಂ ಯಥಾ ಸ್ವಪಕ್ಷ ಸಾಧನ ಅನುಮಾನ ಅಂದ್ರೆ ಏನರ್ಥ? ಸ್ವಪಕ್ಷ ಸಾಧನ ಅನುಮಾನ. ದೂಷಣ ಅನುಮಾನ ಅಂದ್ರೇನು? ಪರಪಕ್ಷ ದೂಷಣ ಅನುಮಾನ. ಪರಪಕ್ಷವನ್ನ ಖಂಡನೆ ಮಾಡೋದು, ಸ್ವಪಕ್ಷವನ್ನ ಸಾಧನೆ ಮಾಡೋದು. ಸಾಧನೆ ಉಪಯೋಗಿಸ್ತಕ್ಕಂಥ ಅನುಮಾನ ಸಾಧನ ಅನುಮಾನ, ದೂಷಣೆ ಉಪಯೋಗಿಸ್ತಕ್ಕಂಥ ಅನುಮಾನ ದೂಷಣ ಅನುಮಾನ. ತತ್ರಾಜ್ಯಂ ಯಥಾ, ಮೊದಲನೇದು ಯಾವುದು ಅಂದ್ರೆ ಪರ್ವತೋ ಅಗ್ನಿಮಾನ್ ಧೂಮವತ್ವಾ, ಪರ್ವತವು ಅಗ್ನಿಯನ್ನು ಹೊಂದಿದೆ ಅದಕ್ಕೆ ಧೂಮವನ್ನು ಹೊಂದಿರುವುದರಿಂದ. ಇದೆಂಥ ಅನುಮಾನ? ಇದು ಸಾಧನ ಅನುಮಾನ. ಏನನ್ನು ಸಾಧನೆ ಮಾಡ್ತಾ ಇದ್ದೀವಿ ನಾವೀಗ? ಅಗ್ನಿನ. ಎಲ್ಲಿ? ಪರ್ವತದಲ್ಲಿ. ಇದು ಸಾಧನ ಅನುಮಾನ. ಈಗ ದೂಷಣ ಅನುಮಾನ ದ್ವಿತೀಯಮಿ ದ್ವೇಧ, ಎರಡನೇದು ಯಾವುದು? ದೂಷಣ ಅನುಮಾನ. ಅದು ಎರಡು ವಿಧ ಪ್ರವರ್ತ ದ್ವೇಧ ಪ್ರವರ್ತತೆ. ನಾಯಂ ನಿರಗ್ನಿಕ ಅನಿರ್ಧೂಮತ್ವಾತ್, ನಾಯಂ ನಿರಗ್ನಿಕ, ಇಲ್ಲಿ ಬೆಂಕಿ ಇಲ್ಲ ಅಂತ ಹೇಳಕ್ ಹೋಗಬೇಡ. ಅದಕ್ಕೆ ಅನಿರ್ಧೂಮತ್ವಾತ್, ಹೊಗೆ ಹೊಂದಿಲ್ಲದೆ ಇರುವುದರಿಂದ. ಹೊಗೆ ಹೊಂದಿಲ್ಲ ಅಂತ ಹೇಳಾಗಿಲ್ಲ, ಹೊಗೆ ಹೊಂದಿದೆ ಅಂದ ಮೇಲೆ ಏನಿರಬೇಕಲ್ಲಿ? ಧೂಮ ಇರಲೇಬೇಕು ಅಲ್ಲ, ಅಗ್ನಿ ಇರಲೇಬೇಕು ಅಂತ ಹೇಳಿ. ಅಗ್ನಿ ಇರೋದಕ್ಕೆ ಏನಿದೆ ಕಾರಣ? ಧೂಮ ಇರಬೇಕೇನೆ ಕಾರಣ. ಸಿಂಪಲ್ ಆಗಿ ಧೂಮ ಇರೋದ್ರೆ ಅಗ್ನಿ ಇದೆ ಅಂತ ಹೇಳಿ ಸಾಧನಮಾನ. ನೀನು ಧೂಮ ಅಗ್ನಿ ಒಪ್ಪೋದಿಲ್ಲ ಹೋದಲ್ಲೋ, ಹಾಗೆ ಏನು ಮಾಡ್ಬೇಕಾಗಿತ್ತು? ನೀನೀಗ ಧೂಮನು ಒಪ್ಪಬಾರದು. ಧೂಮ ಒಪ್ಪೋದಿಲ್ಲ ಅಂತ ಹೇಳಾಗಿಲ್ಲ, ಯಾತಕ್ಕೆ? ಕಣ್ಣಿಗೆ ಕಾಣ್ತಾ ಇದೆ ಈಗ, ಥೇರ್ಫೋರ್ ಇಲ್ಲ ಹೇಳೋದಿಲ್ಲ ಅಂತ. ಹಾಗಿದ್ರಿಂದ ಏನಾಯ್ತು? ಈಗ ಅಗ್ನಿ ಇಲ್ಲ ಅಂತ ಹೇಳಿದ ಮಾತು ಏನಾಯ್ತದ? ತಪ್ಪಾಯ್ತು. ಸೊ ದೂಷಣ ಅನುಮಾನ ಇದು ತಿಳ್ಕೊಂಡ್ರೆ ಸರಿ. ಇತಿವಾ ನಿರಗ್ನಿಕತ್ವಾಂಗೀಕಾರೇ ನಿರ್ಧೂಮತ್ವಾಭ್ಯುಪಗಮ. ಎರಡು ಫಾರಂ ಅಂದ್ರೆ ಹೇಳುವುದು, ವಿಷಯ ಒಂದೇ. ಫಾರಂ ಎರಡು, ನಾಯಂ ನಿರಗ್ನಿಕ ಅನಿರ್ಧೂಮತ್ವ ಅಥವಾ ನಿರಗ್ನಿಕತ್ವ ಅಂಗೀಕಾರೇ ನಿರ್ಧೂಮತ್ವ ಅಭ್ಯುಪಗಮ. ನಿರಗ್ನಿತ್ವವನ್ನು ಒಪ್ಪಿಕೊಳ್ಳೋದಾದ್ರೆ ದೇವರು ಏನು ಒಪ್ಪಬೇಕಾಗತ್ತೆ? ಧೂಮನಂತ ಒಪ್ಪಿಕೊಳ್ಬೇಕಾಗತ್ತೆ ಅಂತ ಹೇಳೋ ಎರಡು ಫಾರಂನ ಹೇಳಕ್ ಬರ. ದೇವರು ಹಿಂದೆ ಬಂತಲ್ಲ, ದೇವರು ಸರ್ವಜ್ಞ ಅಂತ ಒಪ್ಪೋದಿಲ್ಲ ಅಂದ್ರೆ ಸರ್ವಕರ್ತ ಅಂತ ಒಪ್ಪಾರದಾಗತ್ತೆ ಅಂತ ಹೇಳಿ. ಇಲ್ಲ ಇಲ್ಲ, ಸರ್ವಕರ್ತ ಅಂತ ಒಪ್ತೀನಿ ಅಂದ್ರೆ ಏನು ಒಪ್ಪಬೇಕಾಗಿದ್ದು? ನೀನೀಗ ಸರ್ವಕರ್ತ ಒಪ್ಪಲೇ, ಸರ್ವಜ್ಞತ್ವ ಒಪ್ಪಲೇಬೇಕು. ಇದು ಪದ್ಧತಿ. ಅತಿ ತನಿಷ್ಠ ಪ್ರಸಂಗ ರೂಪೇಣವ ತತ್ ದೂಷಣ ಅನುಮಾನೇ ತರ್ಕಸ್ಯ ಅಂತರ್ಭಾವ. ಥೇರ್ಫೋರ್ ತರ್ಕ ಎಂಬುದು ಅನುಮಾನದಲ್ಲಿ ಸೇರುತ್ತೆ. ಎಂಥ ಅನುಮಾನದಲ್ಲಿ ಸೇರುತ್ತೆ ಅಂದ್ರೆ ದೂಷಣ ಅನುಮಾನ ಸೇರುತ್ತೆ. ಯಾವ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಯಾರೊಬ್ರು ಓದಿದ್ದೀವಿ ಪ್ರಮಾಣ ಲಕ್ಷಣ ಅಂತ ಪ್ರಶ್ನೆ ಕೇಳಬಹುದು. ಇಡೀ ಪ್ರಮಾಣ ಕೇಳಿ ಪರೀಕ್ಷೆ ಎಲ್ಲ ಕೇಳಿದ್ರೆ ಪರೀಕ್ಷೆ ಅಲ್ಲ. ಎಲ್ಲಿ ಕೇಳ್ತಾರೆ ಯಾವಾಗ ಕೂಡ ಇಲ್ಲಿ ಕನ್ಫ್ಯೂಷನ್ ಆಗ ಅಂತಲೇ ಕೇಳ್ತಾರೆ. ಈ ತರ್ಕ ಪ್ರತ್ಯೇಕ ಪ್ರಮಾಣ ಹೌದೋ ಅಲ್ಲೋ, ಪ್ರಮಾಣ ಎಷ್ಟಪ್ಪ? ಮೂರೊಂದು ಬಿಡ್ತಾರೆ. ತರ್ಕ ಪ್ರಮಾಣ ಹೌದೋ ಅಲ್ಲೋ, ಪ್ರಮಾಣ ಹೌದು. ಮತ್ತೆ ಮೂರು ನಾಲ್ಕಾಯ್ತಲ್ಲ, ಹಾಗಿದ್ರೆ ಮೂರು ಹೆಂಗಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕಾಗ? ಅನುಮಾನದಲ್ಲಿ ಸೇರುತ್ತೆ. ಅನುಮಾನದಲ್ಲಿ ಹೇಗೆ ಸೇರುತ್ತೆ ನೋಡು, ಅಂದ್ರೆ ಸಾಧನೆ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಹೇಗೆ ಸೇರುತ್ತೆ ಅಂದ್ರೆ, ಇಲ್ಲ ಅನುಮಾನ ಎರಡು ವಿಧ. ಆದ್ರೆ ಯಾವ್ದ್ರಲ್ಲಿ ಸೇರುತ್ತೆ? ಇದು ಕೃಷ್ಣ ಅನುಮಾನ. ಅವಾಗ ಏನರ್ಥ? ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಪರೀಕ್ಷೆ ಉದ್ದೇಶ ಏನು? ಆ ವಿಷಯ ಅರ್ಥ ಆಗಿದೆಯಲ್ಲ ಅಂತ ಕೇಳು. ಸೊ ಪ್ರಶ್ನೆ ಕೇಳು, ಜನರಲ್ಲಿ ಏನ್ ಮಾಡ್ತಾರೆ? ದಾರಿ ತಪ್ಪು ಸರಿತಿ ಮಾಡ್ತಾರೆ. ತಿಳಿಸಿಲ್ಲ ಅದ ಹೇಗಾಗ ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ಹೋಗ್ತಾರೆ. ಅವಾಗ ಹೇಳ್ಬೇಕಾಗ ಅದು ಸಾಧ್ಯ ಆಗುತ್ತೆ ಅಂದ್ರೆ ಮೇಷ್ ಹೇಳಿದ್ದಾರೆ ಅನ್ಬಹುದು. ಇವ್ರು ಹೇಳಿದ್ದಾರೆ ಅವಾಗ ಏನಾಗುತ್ತೆ? ಇವರಿಗೆ ಹೇಳಿದ್ರು ಒಪ್ಪಿಸ್ತಾರೆ ಹೊರತು ಏನಾಗಿಲ್ಲ ಇವನಿಗೆ ಅರ್ಥ ಆಗಿಲ್ಲ ಅಂತ. ಅವ್ರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಈ ವಿಷಯ ತಿಳ್ಕೊಂಡ್ಮೇಲೆ ಅದನ್ನೇ ಪರ್ಫೆಕ್ಟ್ ಪರಮ ಸಾಧನೆ ಮಾಡ್ತಾ ಹೊರಟಾಗ ಏನಂತ ಕರೀತಾರೆ ಅದನ್ನ. ಅವ್ರಿ ಅರ್ಥ ಆಗಿದೆ, ಕೊಡೆ ಗುಡ್ ಅಂತ ಹೇಳ್ತಾರೆ, ಸರಿ ಅಂತ ಹೇಳ್ತಾರೆ. ದೂಷಣಾನುಮಾನೇ ತರ್ಕಸ್ಯ ಅಂತರ್ಭಾವ ಪ್ರಸಂಗ ರೂಪಾನುಮಾನೇ ಚ ಸಾಧ್ಯವತ್ ಅಪಾಧ್ಯಸ್ಯ ಪ್ರಮಾಣ ವಿರೋಧಾದಿ ಅಸಿದ್ಧಿಶ್ಚ ದೂಷಣಮಿತಿ ದ್ವಕ್ಷ್ಯತಿ ನ ಕಶ್ಚಿತ್ ವಿರೋಧ ಇತಿ ಏತದರ್ಥ ಏವ ಸೋಗ ವಿಭಾಗ. ಇದೊಂದು ಸ್ವಾರಸ್ಯ ಇದೆ. ಏನಿಲ್ಲಿ ಅನುಮಾನದಲ್ಲಿ ಯಾವಾಗ ಏನಿರಬೇಕು ಅಂದ್ರೆ, ಅನುಮಾನ ಫಂಕ್ಷನ್ ಮಾಡಬೇಕಾದ್ರೆ ಎರಡಿರಲೇಬೇಕು. ಅದಕ್ಕೆ ಒಂದು ಸಿದ್ಧಿ, ಒಂದು ವ್ಯಾಪ್ತಿ ಅಂತ. ಒಂದು ಸಿದ್ಧಿ, ಒಂದು ವ್ಯಾಪ್ತಿ. ಸಿದ್ಧಿ ಅಂದ್ರೆ ಏನು? ಸರಿಯಾಗಿ ನೆನಪಿಟ್ಕೊಂಡಿರ್ಬೇಕು. ಇವತ್ತು ಪರ್ವತದಲ್ಲಿ ಧೂಮ ಇದೆ, ಆದ್ರಿಂದ ಏನಿರಬೇಕಲ್ಲಿ? ಬೆಂಕಿ ಇದೆ ಅಂತ ಹೇಳಿದ. ಯಾವ್ದರ ಆಧಾರದ ಮೇಲೆ ನೀವು ಬೆಂಕಿ ಇದೆ ಅಂತ ಹೇಳ್ತಿದ್ದೀರಿ? ಧೂಮ ಇರೋದ್ರ ಮೇಲೆ. ಧೂಮ ಏನಾಗಿರಬೇಕದು? ಪ್ರೂವ್ ಆಗಬೇಕು. ಧೂಮದ ಸಿದ್ಧಿ ಅಂದ್ರೆ ಅದೇನೆ, ಧೂಮ ಅಲ್ಲಿರಬೇಕು. ಧೂಮ ಇದ್ರೆ ಮುಂದಿನ ಪ್ರಶ್ನೆ ಇರುತ್ತೆ. ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಸಿದ್ಧಿ ಅಂದ್ರೆ ಏನ್ ಸಿದ್ಧಿ? ಹೇತು ಸಾಧ್ಯದಲ್ಲಿ ಪಕ್ಷದಲ್ಲಿ ಇರಬೇಕು ಏನಂತ ಕರೀತಾರೆ? ಸಿದ್ಧಿ. ಅದು ಒಪ್ಪಿಕೊಂಡ್ಬಿಟ್ರೆ ಮುಂದಿನ ಪ್ರಶ್ನೆ ಅದ, ಇಲ್ಲ ಅಂದ್ರೆ ಪ್ರಶ್ನೆ ಬರಲಿಲ್ಲ. ಅದು ಸಿದ್ಧಿ ಅದು. ಎರಡನೇದಾಗಿ ಧೂಮ ಇದೆ, ಕರೆಕ್ಟ್. ಆದ್ರೆ ಇನ್ನು ವ್ಯಾಪ್ತಿ ಇರಬೇಕು. ಆಮೇಲೆ ಧೂಮ ಇದ್ ಪರ್ವತದಲ್ಲಿ ಬೆಂಕಿ ಇದೆ, ಅಲ್ಲಿ ಪಾತ್ರೆಗಳು ಇರುವುದರಿಂದ ಅಂತ ಹೇಳಿದ. ಪಾತ್ರೆಗಳಿದ್ಮೇಲೆ ಏನಿರಬೇಕಾಗಿಲ್ಲ? ಬೆಂಕಿ ಇರೋದ ನೆಸಿಟಿ ಏನೇ ಇಲ್ಲ. ಆದ್ರೆ ಧೂಮ ಇದ್ರೆ ಏನಾಗುತ್ತೆ? ಬೆಂಕಿ ಇರಲೇಬೇಕಾಗುತ್ತೆ. ಸೊ ಇರುವಿಕೆ ಒಂದಾಗಬೇಕು. ಇರುವಿಕೆಗೂ ಮತ್ತು ಸಾಧ್ಯಕ್ಕೆ ಏನ್ ಸಂಬಂಧ ಇರಬೇಕು? ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಅಂದ್ರೇನು? ಅವಿನಾಭಾವ, ಪ್ರತ್ಯೇಕವಾಗಿ ಇಲ್ಲದಿರುವಿಕೆ, ಜೊತೆಯಾಗಿರುವಿಕೆ ಅಂತ ಅರ್ಥ. ಸಾಹಚರ್ಯ ನಿಯಮ, ಸಾಹಚರ್ಯ ನಿಯಮ, ಸಹಚರ ಸಾಹಚರ್ಯ ನಿಯಮ. ಯಾವಾಗಲೂ ಒಟ್ಟಾಗಿರುವಿಕೆ ಅಂತ ಅರ್ಥ. ಒಮ್ಮೊಮ್ಮೆ ಒಟ್ಟಾಗಿದ್ರೆ ಸಾಲದು. ಯಾವಾಗಲೂ ಒಟ್ಟಾಗಿರುವಿಕೆ ಏನಂತ ಕರೀತಾರೆ? ಅವಿನಾಭಾವ. ವಿನಾ ನಭವತೀತಿ ಅವಿನಾಭಾವ. ವಿನಾ ನಭವತಿ, ಬಿಟ್ಟಿರ್ಲಕ್ ಸಾಧ್ಯ ಇಲ್ಲ ಅಂತ ಅರ್ಥ. ಬಿಟ್ಟಿರ್ಲಕ್ ಸಾಧ್ಯ ಇಲ್ಲದಿರುವಿಕೆ. ಒಂದ್ ಕಡೆ ಬಿಟ್ಟಿದ್ರು ಹೊರಟೋಯ್ತು. ಮತ್ತೆ ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ ಅನ್ನೋ ಮಾತಿಗೆ ಒಂದೇ ಕ್ಷಿಪ್ರ ಸಿಗುತ್ತೆ ಎಲ್ಲರೂ ಕೂಡ? ಎಲ್ಲರೂ ಸಿಗುತ್ತಾ? ಅದಕ್ಕೆ ವ್ಯಾಪ್ತಿ ಅಂತ ಕರೀತಾ. ಒಂದ್ ಕಡೆ ಸಿಕ್ಕರು ಏನಾಯ್ತು ಅಲ್ಲಿಗೆ? ವ್ಯಾಪ್ತಿ ಅಲ್ಲ, ಮಿಗಿಲು ಇಬ್ಬರು ಜೊತೆ ಬರ್ತಿದ್ರು ಯಾವಾಗಲೂ ಕೂಡ. ಆಮೇಲೆ ಇವತ್ ಬರ್ಲಿಲ್ಲ ಯಾಕೆ ಅಂತ ಕೇಳಿದ್ರೆ ಅಯ್ಯೋ ಇಬ್ಬರದ್ದು ಯಾವ್ದೋ ಕೆಲಸಕ್ಕೆ ಬಂದಿದ್ರು ಮುಗಿದೋಯ್ತು ಅವ್ರು ಹೊರಟೋಗ್ಬಿಟ್ರು ಕೇಳ್ತಾರೆ ಮುಗಿದು ಜಾಸ್ತಿ ಕೆಲಸನೂ ಮುಗೀತು ಏನ್ ಮುಗೀತು ಅಲ್ಲಿಗೆ ಜಾಸ್ತಿನೂ ಮುಗಿದೋಯ್ತು. ಆದ್ರೆ ಹಾಲು ಬೆಳಗಿರೋದು ಎಂತದ್ದು ವ್ಯಾಪ್ತಿ, ಹಾಲು ಬೆಳಗಿರುತ್ತದೆ ಎಂತ ವ್ಯಾಪ್ತಿ ಅದು? ಹಾಲಿರೋರಿಗೆ ಇರಲೇಬೇಕು, ಚೇಂಜ್ ಆಗೋ ಸಾಧ್ಯನೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಮೇಲೆ ವ್ಯಾಪ್ತಿಯ ಲಕ್ಷಣ ಸಿದ್ಧಿ ವ್ಯಾಪ್ತಿ ಎರಡಾಯ್ತು. ಈಗ ಈಗ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಈ ವಾಕ್ಯ ಅರ್ಥ ಆಗುತ್ತೆ. ನಾವು ಏನ್ ಹೇಳಿದ್ವಿ, ನಾವೀಗ ಪರ್ವತದಲ್ಲಿ ಧೂಮ ಬೆಂಕಿ ಒಪ್ಪೋದಿಲ್ಲ ಹೋದಲ್ಲೋ, ಆಯ್ತು ಧೂಮನ ಒಪ್ಪಬೇಡ ಅಂತ ಹೇಳಿದ್ವಿ. ಧೂಮನ ಒಪ್ಪಬೇಡ ಅಂತ ಹೇಳಿದಾಗ ನಾವ್ ಏನ್ ಮಾಡಿರ್ತೀವಿ, ಅಗ್ನಿ ಒಪ್ಪದೆ ಹೋದ್ರೆ ಧೂಮ ಒಪ್ಪಬಾರದು ಅಂತ ಹೇಳಿದ್ವಿ. ತಿಳಿತಿಲ್ಲ, ಅಗ್ನಿ ಒಪ್ಪದೆ ಹೋದ್ರೆ, ನಾವು ಅಗ್ನಿ ಒಪ್ಪಿದ್ದೇವೆ ಆಕ್ಚುಲಿ, ಅವ್ ಒಪ್ಪದೆ ಹೋದ್ರೆ ಅಂತ ಹೇಳ್ತೇವೆ. ಅವ್ ಏನ್ ಹೇಳಬಾರ್ದು, ಅವನು ನೀವು ಒಪ್ಪಿದ್ದೇನೆ ಒಪ್ಪದೆ ಹೋದ್ರೆ ಯಾಕಂತ ಕೇಳಿದ್ರೆ ನಿನ್ನ ದೃಷ್ಟಿಯಿಂದ ಹೇಳ್ತಿದ್ದೇವೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಇಲ್ಲಿ ಅಸಿದ್ಧಿ ಎಂಬುದು ದೋಷ ಅಲ್ಲ. ಯಾರಿಗೆ ಸಿದ್ಧಿ ಆಗಿದ್ರೆ ಸಾಕಿದ್ರು, ಅವನು ಒಪ್ಕೊಂಡಿದ್ದಾನೆ ಅಗ್ನಿ ಇಲ್ಲ ಅಂತ ಹೇಳ್ತಾರೆ. ಅವನ ದೃಷ್ಟಿಯಿಂದ ಅಗ್ನಿ ಇಲ್ಲ ಅಂತ ಒಪ್ಪೋದಾದ್ರೆ ಏನ್ ಒಪ್ಪಾರ್ದು ಏನಾಗಿದ್ರೆ ಧೂಮನು ಒಪ್ಪಿಕೊಡುದು. ತರ್ಕದಲ್ಲಿ ಯಾವಾಗಲೂ ಕೂಡ ಏನ್ ಆರೋಪ ಮಾಡಕ್ಕಂತ ಬೇಸಿಸ್ ಮಾಡ್ಕೊಂಡಿದ್ದೇವೆ ಅದನ್ನ ನಾವು ಒಪ್ಪಕ್ಕಾಗಿಲ್ಲ, ಯಾರು ಒಪ್ಪಿದ್ರೆ ಸಾಕು. ಅಂದ್ರೆ ಸಿದ್ಧಿ ಅನ್ನೋದು ಯಾರಿಗೂ ದೃಷ್ಟಿಯಿಂದ ಹೇಳ್ತೋ ಅವನಿಗೆ ಇದ್ರೆ ಸಾಕು, ನಮಗೆ ಸಿದ್ಧಿ ಇರಬೇಕಾಗಿಲ್ಲ. ಇದು ವಿಶೇಷ, ಇದೆಲ್ಲ ಯಾವುದಕ್ಕೆ ತರ್ಕಕ್ಕೆ ಸ್ಪೆಷಲ್ ಪಾಯಿಂಟ್ಸ್ ಅಷ್ಟೇ, ಮತ್ತೇನು ಅಲ್ಲ. ಮತ್ತಿನ್ನೇನ್ ಹೇಳಿದ, ಪರ್ವತದಲ್ಲಿದ್ದು ಒಂದೇ ಇಲ್ಲದೆ ಹೋದ್ರೆ ಧೂಮನ ಇರಕೂಡುದು ಅಂತ ಹೇಳಿದ. ಏನ್ರಿ ಧೂಮ ಇಲ್ಲ ಅಂತ ಹೇಳ್ತಿರಲ್ಲ ಅಂದ್ರೆ, ಧೂಮ ಏನಂತ ನಾವ್ ಹೇಳ್ತಾ ಇಲ್ಲ, ನೀನು ಒಲ್ಲಿ ಇಲ್ಲ ಅಂತ ಹೇಳಿ ಇರಬೇಕಾಗಿ ನಿನಗೆ ಆಪಾದನೆ ಮಾಡ್ತಿದ್ದೇವೆ ಅಷ್ಟೇನೆ. ಆದ್ರೆ ದೋಷ ಅಲ್ಲ ಇದು. ಉಳಿದಂತ ನೋಡಿದ್ರೆ ಗಂಡಿನ ಕಾಲ ಧೂಮ ಇಲ್ಲ ಅಂತ ಹೇಳಿ ಎಂತವ್ರು ನೀವು ಅಂತ ಕೇಳಿದ್ರೆ, ನಾವು ಹೇಳ್ತಿರೋದು ನಿನ್ನ ಪ್ರಕಾರ ಮಾತಾಡೋದಾದ್ರೆ ಇಲ್ಲ ಅಂತ ಹೇಳಿದ್ದೆ. ದೇರ್ಫೋರ್ ಈ ಆರೋಪದ ಕಾನ್ಸೆಪ್ಟ್ ಇಲ್ಲಿರೋದ್ರಿಂದ ಅಸಿದ್ಧಿ ಮತ್ತು ವ್ಯಾಪ್ತಿಗಳಿಗೆ ಹೊಸ ರೀತಿ ಅರ್ಥ ಮಾಡಬೇಕು ಎಂದು ತಿಳಿಸಿದ್ರು. ಹೀಗಾಗಿ ತರ್ಕದ ಬಗ್ಗೆ ಎಲ್ಲಾ ವಿಷಯದ ಮಾಹಿತಿ ಕೊಟ್ಟಂತೆ ಆಯಿತು. ತಥಾಪಿ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಆಯ್ತೀಗ ಹೆಚ್ಚಾದಿ ತ್ರಿದಯಂ ಪ್ರಮಾಣ, ಪ್ರತ್ಯಕ್ಷಾದಿ ಮೂರು ಪ್ರಮಾಣ ಅನ್ನೋದ್ರ ಬಗ್ಗೆ ಗಟ್ಟಿಯಾಗಿ ಬಿಡುತ್ತೆ. ಈಗ ಬಿಡದೆ ಹೋದ್ರೆ ಮೂರು ನಾಲ್ಕು ಐದು ಆರು ಎಷ್ಟು ಬೇಕಾದ್ರೆ ಹೇಳ್ಬೋದು. ನಿಮ್ದು ಸರಿ ನಮ್ದು ಸರಿ ಅಂದ್ರೆ ಏನಲ್ಲ ಅದು ಸಿದ್ಧಾಂತ ಅಲ್ಲ. ಇದೇ ಸರಿ ಅಂತ ಹೇಳಿದಾಗ ಏನಾಗುತ್ತದ, ಅದು ಸಿದ್ಧಾಂತ. ವಿಟ್ನೆಸ್ ಯಾವಾಗ ಆಗ್ತಾನೆ? ನಾನು ಕಂಡಿರ್ಬೋದು ಕಂಡಿಲ್ದಿರೋ ಅಂತ ಕೇಳಿದ್ರೆ ಇವ್ರೆ ಅಂತ ಬಿಟ್ಟು ಕಳಿಸ್ಬಿಟ್ರಿ. ಯಾಕೆ ಅವ್ನ ವಿಟ್ನೆಸ್ ಏನ್ ಹೇಳ್ಬೇಕು ಯಾವಾಗಲೂ ಕೂಡ, ಯಾವ ವಿಷಯ ಕೊಟ್ಟರೆ ಕನ್ಫರ್ಮ್ ಮಾಡಿ ಹೌದು ಅಫರ್ಮ್ ಮಾಡಿ ಹೇಳ್ಬೇಕು, ಅವಾಗ ವಿಟ್ನೆಸ್ ಆಗ್ತಾನೆ. ಅಂದ್ರೆ ಅರ್ಥ ಇಲ್ಲ ಯಾವ್ದಲ್ಲ, ಮೂರು ಹೋಗ್ತಾರೆ ಇನ್ನೇನೋ ಸೇರಿಸಿಕೊಂಡು ಹೋಗ್ತಾರೆ, ಅದನ್ನೆಲ್ಲ ಮುಂದೆ ಖಂಡನೆ ಮಾಡ್ತಾರೆ. ಈಗ ನಡೀತಿಲ್ಲ, ಅದು ಹೆಚ್ಚು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಎಲ್ಲಾದ್ರೂ ಯಾವ್ದನ್ನ ಎಲ್ಲರೂ ಸೇರಿಸ್ಬಿಡ್ತಾರೆ. ಅರ್ಥ ಆಯ್ತಾ? ತರ್ಕನ್ ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ, ಮುಂದೆ ಸ್ಮೃತಿನೇ ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ. ತಿಳಿತಿಲ್ಲ, ಪ್ರತ್ಯಕ್ಷ ಒಪ್ಪಿದ್ರು ಕೂಡ ಪ್ರತ್ಯಕ್ಷ ಎಲ್ಲ ವೆರೈಟಿ ಒಪ್ಪೋದಿಲ್ಲ, ಅದೊಂದು ಪ್ರಾಬ್ಲಮ್. ಮತ್ತೆ ಅದೇ ಹೇಳ್ತಿರೋದು, ತರ್ಕಕ್ಕೆ ಓವರ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಡ್ಯೂ ಇಂಪಾರ್ಟೆನ್ಸ್ ಕೊಡೋದು ಕರೆಕ್ಟ್, ಅದು ಓವರ್ ಅಂಡ್ಯೂ ಇಂಪಾರ್ಟೆನ್ಸ್ ಕೊಡಬಾರ್ದು. ಅವರು ಕೂಡ ಅಂಡ್ಯೂ ಇಂಪಾರ್ಟೆನ್ಸ್ ಕೊಡ್ತಾರೆ, ತರ್ಕದಿಂದನೇ ಒಪ್ಪಬೇಕು ವಿಷಯ. ಅವರು ಕಣ್ಣಿ ಕಂಡ್ರೆ ಒಪ್ಪೋದಿಲ್ಲ, ತರ್ಕ ಸರಿ ಒಪ್ಪಿದ್ರೆ ಮಾತ್ರ ಒಪ್ಪೋದು. ಹೇಳಿದ್ದೇನೆ ಇಂದ್ರ ಸತ್ಯ ಎಷ್ಟೋದತ್ತೆ, ಅವನೇನ್ ಹೇಳಿದ, ಈ ಬರೋ ಇವತ್ತು ಟೆಲಿಗ್ರಾಮ್ ಬಂದಿದೆ ಅವನಿಗೆ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ತಿಳಿತಾ ಟೆಲಿಗ್ರಾಮ್ ಓದ್ದೆ ಇಟ್ಟುಬಿಟ್ಟ. ಆಮೇಲೆ ನೋಡಿದ ಬಂದ್ಬಿಟ್ಟ ಅವನು. ತರ್ಕ ಎಂಥವ್ರು ಅಂತ ಕೇಳಿದ್ರೆ, ನೀನ್ ಟೆಲಿಗ್ರಾಮ್ ಕೊಟ್ಟಿದ್ದಿ ಬರೋದಿಲ್ಲ ಅಂದ್ರೆ, ಆದ್ರೆ ನೀ ಎದುರಿ ಬಂದಿದ್ರು ಒಪ್ಪೋದಿಲ್ಲ ನಾನು ಇಂಥ ವಾದ ತಿಳಿಸಿಲ್ಲ. ನಮ್ದು ಹಾಗಲ್ಲ, ಟೆಲಿಗ್ರಾಮ್ ಕೊಟ್ಟಿರ್ಬೋದು ಎರಡು ಸತ್ತು ಹೇಳಿರ್ಬೋದು, ಮತ್ತೆ ಅವನು ಒಂದ್ ಮತ್ತೆ ಬರ್ತೀನಿ ಅಂತಾರೆ ಬರಲ್ಲ ಅಂತ, ಬರ್ತೀನಿ ಅಂತಾರೆ ಬರಲ್ಲ ಅಂತ, ಕೊನೆಗೆ ಬಂದೇ ಬಿಟ್ಟ ಅವನು. ನೋಡಿ ಬರಲ್ಲ ಅಂತ ಹೇಳಿದ್ದು ಬಂದಿರ್ತಾರೆ. ನೀ ಹೀಗೆ ಕೇಳ್ತೀವಿ ನಾವು, ಅಷ್ಟು ಹೇಳಿದ್ದು ಹೇಗೆ ಬಂದಿ ಅಂತ ಕೇಳ್ತೇವೆ ಹೊರತು ಹಾಗೆ ಹೇಳಿದ್ದು ಯಾರು ಬಂದಿಲ್ಲ ಅಂತ ಹೇಳಕ್ ಹೋಗದೆ. ಯಾವ್ದು ಪ್ರೂವ್? ಈಗ ಒಂದಿರು ಪ್ರೂವ್ ಆಗ್ಬಿಟ್ಟಿದೆ, ಒಂದಿರು ಪ್ರೂವ್ ಆದ್ಮೇಲೆ ಯಾವ್ದನ್ನ ಒಪ್ಪಕ್ ನಾವೀಗ, ಯಾವ ಪ್ರತ್ಯಕ್ಷ ಯಾವ್ದೋ ಒಂದು ಕಾರಣ ಇರಬಹುದು ಅಂತೂ ಬಂದಿದ್ದಾನೆ. ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಬಟ್ ಒಪ್ಪಿ ಆಗಿದೆ ಈಗಾಗಲೇ. ಅವಾಗ ಏನ್ ಹೇಳಿದ್ರು, ಹೌದು ಬರಲಿಲ್ಲ ಅಂತ ಅನ್ಕೊಂಡಿದ್ದೆ, ಏನೋ ಪ್ರಾಬ್ಲಮ್ ಇತ್ತು ಆಗ್ಲಿಲ್ಲ, ನಾನು ಈ ರೀತಿ ಯೋಚನೆ ಮಾಡಿದೆ, ಬೆಳಿಗ್ಗೆ ಹೊರಟು ಬರೋ ಸಾಧ್ಯತೆ ಇಲ್ಲ ಅಂತೇಳಿ ಯಾರೋ ಒಬ್ರು ಫ್ಲೈಟ್ ಅಲ್ಲಿ ಖಾಲಿ ಇದ್ದ ಸೀಟು ಬಂದ್ಬಿಟ್ಟೆ ಅಂತ ಹೇಳ್ತಾನಂತೆ. ಹೇಳಿದ್ದಿಲ್ಲ, ನಾನು ದುಡ್ಡಿದ್ದು ಯಾರೋ ಕರ್ಕೊಂಡ್ಬಂದ್ರು ಬಂದ್ಬಿಟ್ಟೆ ಅಷ್ಟೇ. ನಾವೇನ್ ಮಾಡಿದ್ವಿ, ಬಸ್ಸಲ್ಲಿ ಬರೋ ಸಾಧ್ಯ ನಾವು ಯೋಚನೆ ಮಾಡಿದ್ವಿ ಅಷ್ಟೇ. ಬಟ್ ಬಸ್ಸಲ್ಲೇ ಬರೋ ನಿಮ್ಮ ಇಲ್ವಲ್ಲ, ಬರಲಿಕ್ಕೆ ಬೇಕಾದ ದಾರಿ ಇದೆ. ಇನ್ನೊಬ್ರು ಬಂದ ಬಂದ ಅಂತಾರೆ, ಅದು ಬರಲಿಲ್ಲ, ಒಳಗೆ ಬಂದಿದೆ ನೀ ನೋಡಿದ್ವಿ ಬಂದ ಅಂತ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಬಂದ ಬ್ಯಾಡ್ ನ್ಯೂಸ್ ಬಂತು, ವಾಪಸ್ ಹೋಗಿಬಿಟ್ಟೆ ಅಷ್ಟೇ. ಈಗ ನೋಡಿದ್ದೆ ಇರಲೇಬೇಕು ಅಂತೇನಿಲ್ಲ. ತಿಳಿತಿಲ್ಲ, ಅಂದ್ರೆ ಆ ವಿಷಯಕ್ಕೆ ಒಟ್ಟಿನ ಮೇಲೆ ಸೈನ್ಸ್ ಅಂತೇ ಒಂದು ಅಪ್ರೋಚ್, ಸೈಂಟಿಫಿಕ್ ಅಪ್ರೋಚ್ ನಮ್ಮ ಫಿಲಾಸಫಿಕಲ್ ಅಪ್ರೋಚ್ ಎರಡು ಒಂದೇನೆ. ಸೈನ್ಸ್ ಪ್ರಕಾರ ಹೇಳುತ್ತೆ ಎಷ್ಟೇ ಥಿಯರಿ ಇರಬಹುದು ನಿಮಗೀಗ, ಒಂದು ಯಾವ್ದೋ ಸಿಕ್ತು ರಾಂಗ್ ಸಿಕ್ತು, ಏನ್ ಮಾಡ್ಬೇಕಾಗ? ಥಿಯರಿ ಚೇಂಜ್ ಮಾಡ್ಬೇಕು, ಗೊತ್ತಾಯ್ತು? ಥಿಯರಿ ಚೇಂಜ್ ಮಾಡ್ಬೇಕೆ ಹೊರತು ಅದನ್ನ ಅಲಗಡಿಬಾರ್ದು. ಅದು ಹೇಳಿದಾನ, ಟೋಪಿ ತಕ್ಕಂತೆ ತಲೆ ಕಟ್ ಮಾಡಬಾರದು, ತಲೆ ತಕ್ಕಂತೆ ಟೋಪಿ ತರಬೇಕು. ಫ್ಯಾಕ್ಟ್ರಿ ತಕ್ಕಂತೆ ಥಿಯರಿ ಮಾಡ್ಬೇಕೆ ಹೊರತು ಥಿಯರಿ ತಕ್ಕಂತೆ ಫ್ಯಾಕ್ಟ್ರಿನ ಏನ್ ಮಾಡಬಾರ್ದು, ಕಟ್ ಮಾಡಕ್ ಹೋಗ್ಬಾರ್ದು. ಇದು ಶಾಸ್ತ್ರನು ಹಾಗೆ ಆಚಾರ, ಗಣ್ಣಿಗೆ ಕಂಡ ಮೇಲೆ ಅದನ್ನ ಸಾಧಿಸಬೇಕೆ ಹೊರತು ಅದನ್ನ ಅಲ್ಲೇ ಗಣ್ಣಿಗೆ ಕಂಡಿಲ್ಲ ಕಂಡಿದ್ರು ಕೂಡ ತರ್ಕ ವಿರೋಧವಾಗುತ್ತ ಸಾಧಿಸಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು, ಅದು ತಪ್ಪದು. ಇದೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್, ಫಿಲಾಸಫಿ ಓದಬೇಕಾದ್ರೆ ಏನ್ ಗೊತ್ತಿರಬೇಕು ನಮಗೆ ಸ್ಪಷ್ಟ. ನಾವು ಜೀವನ ದುಃಖ ಬಂದಾಗಿದೆ ಈಗಾಗಲೇ, ದುಃಖ ಅನುಭವಿಸಿದ್ದ ಆಗಿಬಿಟ್ಟಿದೆ ಈಗಾಗಲೇ. ಸಾವಿರ ಜನ ಬಂದು ಹೇಳ್ಬೋದು ಜೀವ ಈಶ್ವರ ಒಂದೇ ಅಂತ ಹೇಳಿ, ಏನ್ ಸಾಧ್ಯ ಇಲ್ಲ ಒಪ್ಲಕ್ ನಾವೀಗ ಸಾಧ್ಯ ಇಲ್ಲ. ಅದಕ್ಕೆ ಈಶ್ವರ ಲಕ್ಷಣ ಏನೋ, ಈಶ್ವರ ಲಕ್ಷಣ ಏನೋ ಆನಂದಪೂರ್ಣ. ನಮ್ಮಲ್ಲಿ ಏನು ಬಂದಿದೆ, ದುಃಖ ಕಂಡಾಗಿದೆ ಈಗಾಗಲೇ. ಸೊ ಎಷ್ಟು ಜನ ಹೇಳಿದ್ರೆ ಏನಂತೀವಿ ನಾವು ಅದಕ್ಕೆ, ಅವ್ರು ಭಾರಿ ದೊಡ್ಡವರು ಪಾಪ ಯಾಕೆ ತಪ್ಪಾಡ್ತಾರೋ ಗೊತ್ತಾಗೋದಂತಾರೆ ಅಷ್ಟೇ ಹೊರತು ಏನು ಒಪ್ಪೋದಿಲ್ಲ. ಅಷ್ಟು ಜನ ಹೇಳ್ತಾರೆ ಅಂದ್ಮೇಲೆ ಇರ್ಬೋದು ಅಂತ ಒಪ್ಪೋದಿಲ್ಲ. ಆದ್ರೆ ನಮ್ಮ ಅನುಭವ ಗೊತ್ತಾಗ್ಬಿಡುತ್ತೆ, ನಾವು ದೇವರು ಒಂದಲ್ಲ ಅಂತ ಹೇಳೋದಕ್ಕೆ ಯಾವ ಪ್ರೂಫು ಬೇಕಿಲ್ಲ, ಯಾವ್ದು ಸಾಕು ಅದಕ್ಕೀಗ ಅನುಭವ ಸಾಕು. ಅದನ್ನೆಲ್ಲ ಮುಂದೆ ಇದೆಲ್ಲ ಬೇಸಿಕ್ ಗೊತ್ತಿದ್ರೆ ಮುಂದೆ ಅದೆಲ್ಲ ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ. ಸ್ಪ್ರೆಡ್ ಅಲ್ಲ, ಸ್ಪ್ರೆಡ್ ಅಲ್ಲ, ಸ್ಪ್ರೆಡ್ ಅಲ್ಲ, ಕನ್ಕಾಂಬಿಟೆನ್ಸ್ ಅಂತ ಇಂಗ್ಲೀಷ್ ಹೇಳ್ಬೇಕು. ಏನಬೇಕು ಅದಕ್ಕೆ, ಕನ್ಕಾಂಬಿಟೆನ್ಸ್ ಯಾವಾಗಲೂ ಜೊತೆಯಾಗಿರಬೇಕು, ಅದು ವ್ಯಾಪ್ತಿ. ಒಮ್ಮೊಮ್ಮೆ ಜೊತೆಯಾಗಿದ್ರೆ ಏನಲ್ಲ ಅದು ವ್ಯಾಪ್ತಿ ಅಲ್ಲ, ಒಮ್ಮೊಮ್ಮೆ ಜೊತೆಯಾಗಿದ್ರೆ ವ್ಯಾಪ್ತಿ ಅಲ್ಲ, ಯಾವಾಗಲೂ ಜೊತೆಯಾಗಿದ್ರೆ ವ್ಯಾಪ್ತಿ. ವ್ಯಾಪ್ತಿ ಕೂಡ ಎರಡು ರೀತಿ. ಈಗ ಧೂಮ ಇದ್ದಲ್ಲಿ ಅಗ್ನಿ ಇದೆ, ಅಗ್ನಿ ಇದ್ದಲ್ಲಿ ಧೂಮ ಇದೆ, ಅದಲ್ಲ. ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಗೊತ್ತಾಯ್ತಲ್ಲ ಯಾವ್ದು ಸರಿ ಇದು. ಧೂಮ ಇದ್ರೆ ಒನ್ನೆ ಇರುತ್ತೆ ಸರಿ, ಆದ್ರೆ ಒನ್ನೆ ಇದ್ರೆ ಏನಿರಬೇಕಾಗಿಲ್ಲ, ಧೂಮ ಇರಬೇಕಾಗಿಲ್ಲ. ಸೊ ಧೂಮಕ್ಕೂ ಒನ್ನಿಗೂ ವ್ಯಾಪ್ತಿ ಇದೆ, ಒನ್ನಿಗೂ ಧೂಮಕ್ಕೇನಿಲ್ಲ ವ್ಯಾಪ್ತಿ ಇಲ್ಲ. ಯಾಕೆ ಗ್ಯಾಸ್ ಇದ್ದಾಗ ಏನ್ ಮಾಡಿದ ಅವನು, ಬರಲೇ ಇಲ್ಲ. ಗ್ಯಾಸ್ ಹೀಟರ್ ಇದ್ದಾಗ ಏನ್ ಸಿಗಲಿಲ್ಲ, ಧೂಮ ಸಿಗಲೇ ಇಲ್ಲ. ಕಟ್ಟಿಗೆಗಳನ್ನ ಮಾಡಿದ್ರೆ ಸಿಕ್ತಷ್ಟೇ. ಯಾಕೆ ಧೂಮ ಯಾವಾಗಲೂ ಜೊತೆಗಿರೋದಿಲ್ಲ. ಯಾವಾಗ ಇರುತ್ತದ, ಒಂದೇ ಜೊತೆಗಿರ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಂತ ಕರೀತಾರೆ, ಉಪಾಧಿ ಅಂತ. ಮುಂದೆ ಬರುತ್ತೆ ಉಪ ಕಣ್ಣು. ಅದು ಕಂಡೀಷನಲ್ ಕನ್ಕಾಂಬಿಟೆನ್ಸ್ ಬೇರೆ, ಇವತ್ತು ನ್ಯಾಚುರಲ್ ಕನ್ಕಾಂಬಿಟೆನ್ಸ್ ಬೇರೆ. ನ್ಯಾಚುರಲ್ ಕನ್ಕಾಂಬಿಟೆನ್ಸ್ ಇದ್ರೆ ಪ್ಯೂರ್ ಅನುಮಾನ ಮಾಡಬಹುದು. ಗೊತ್ತಾಯ್ತು, ಕಂಡೀಷನ್ ಇದ್ರೆ ಏನಾಗುತ್ತೆ, ಕಂಡೀಷನ್ ತೆಗೆದಷ್ಟು ಏನಾಗ್ಬಿಡುತ್ತದ, ಡಿಸಪೇರ್ ಆಗಿಬಿಡುತ್ತೆ. ತಥಾಪಿ ವಾಕ್ಯ ತಾತ್ಪರ್ಯ ಜ್ಞಾಪಕ. ನಮ್ಮನ್ನು ಹಾಗೇನೆ, ಇಬ್ಬರು ಯಾರು ಜೊತೆ ಬರ್ತಾರೆ, ತಕ್ಷಣ ನೀವು ಇಬ್ಬರು ಏನಂತ ಕೇಳಕ್ ಹೋಗೋದಿಲ್ಲ. ನಾಲ್ಕು ಹೆಸರು ಜೊತೆ ಬರ್ತಾರೆ, ಇನ್ನೊಬ್ಬ ಯಾಕೆ ಬಂದಿಲ್ಲ ಅಂತ ಕೇಳ್ತೇವೆ. ಯಾಕೆ ಏನಾಯ್ತು, ರಿಪೀಟೆಡ್ಲಿ ಕಂಡಾಗ ಏನಾಗುತ್ತೆ, ನಮಗಾಗ ಏನೋ ವ್ಯಾಪ್ತಿ ಇರಬಹುದು ಅಂತ ತಿಳ್ಕೊತಾರೆ. ಇಲ್ಲ ಒಂದ್ಸತ್ ಕಂಡಾಗ ಏನಾಗುತ್ತದ, ಬಸ್ ಅಲ್ಲಿ ಯಾರು ಜೊತೆ ಹಿಡಿತಾರೆ, ಜೊತೆಗೆ ಹತ್ತಾರೆ. ಇವರು ಫ್ರೆಂಡ್ಸ್ ಅಂತ ಕೇಳಕ್ ಹೋಗೋದಿಲ್ಲ. ದಿವಸ ಹತ್ತು ಹೇಳಿದ್ರೆ ಏನ್ ಮಾಡ್ತೀವಾಗ, ಓ ಯಾವ ಯಾರು ಕನೆಕ್ಟೆಡ್ ಅಂತ ಕೇಳ್ತಾರೆ. ಸೇಮ್ ಹೌಸೋ ಸೇಮ್ ಆಫೀಸೋ ಏನೋ ಒಂದಿರ್ಬೇಕಲ್ಲ ಅಲ್ಲಿ ಅಂತ ಕೇಳಿದ್ರು. ತಥಾಪಿ ವಾಕ್ಯ ತಾತ್ಪರ್ಯ ಜ್ಞಾಪಕಾನಿ ಉಪಕ್ರಮಾದೀನಿ ಪೃಥಕ್ ಪ್ರಮಾಣಾನಿ ಸಂತೀತ್ಯತಾಹ. ಮತ್ತೆ ತೆಗೆದ ನೋಡಿ, ಇನ್ನೂ ಬೇಕಾಗ್ತಿದ್ದಾರೆ ಪ್ರಮಾಣ ಮೂರ್ಯಾತಕ್ಕೆ. ನಾವು ಹೇಳಿದ ಅಲ್ಲ ಅಂತ ಹೇಳಿದ್ರೆ ಇನ್ನೂ ಕೆಲವು ತೋರಿಸ್ತೀನಿ ನೋಡ್ರಿ ಅಂತ ಹೇಳಿದ. ಯಾವ್ಯಾವುದು, ವಾಕ್ಯ ತಾತ್ಪರ್ಯ ಜ್ಞಾಪಕಾನಿ ಉಪಕ್ರಮಾದೀನಿ. ಉಪಕ್ರಮ, ಉಪಸಂಹಾರ, ಏಕರೂಪ್ಯ, ಅಭ್ಯಾಸ, ಅಪೂರ್ವತ, ಪದ, ಅರ್ಥವಾದ, ಎಷ್ಟೊಂದಿದೆ ಗೊತ್ತಾ, ಇವೆಲ್ಲ ಯಾತಕ್ಕೆ ಉಪಯೋಗಕ್ಕೆ ಬರುತ್ತೆ. ವಾಕ್ಯ ತಾತ್ಪರ್ಯ ಜ್ಞಾಪಕಾನಿ, ಒಂದು ವಾಕ್ಯದ ತಾತ್ಪರ್ಯವನ್ನ ತಿಳಿಸಿಕೊಡಕ್ಕೆ ಭಾರಿ ಹೆಲ್ಪ್ ಮಾಡುತ್ತ ಇವೆಲ್ಲ ಪ್ರಮಾಣಗಳೇ. ಪ್ರಮಾಣಗಳು ಹೌದಲ್ಲೋ, ಉಪಸಂಹಾರ ಅಂದ್ರೆ ಏನು ಅಂತ ತಿಳಿದ್ರು ಫಸ್ಟ್. ಈಗ ಉಪಸಂಹಾರ ಅಂದ್ರೆ ಏನು, ಇಲ್ಲ ಬರೆದು ಬಿಡ್ತಾರಲ್ಲ. ಉಪಕ್ರಮ, ಉಪಸಂಹಾರ, ಪದೇಕ ರೂಪ್ಯ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಚ ಅಂತ ಜಾತಕಾಚಾರ ಹೇಳಿದ್ರೆ ಇವು ಕೂಡ ಯಾವ್ದ್ರಲ್ಲಿ ಸೇರುತ್ತೆ, ಅನುಮಾನದಲ್ಲೇ ಸೇರುತ್ತೆ. ಹಿಂದೇಳಿದ್ರೆ ಚ ಸೇರಿಸಿಬಿಟ್ರೆ ಪ್ರಕರಣಾದಿ ರೂಪ, ಪ್ರಕರಣಾದಿ ಉಪಕ್ರಮ. ಉಪಕ್ರಮ ಅಂದ್ರೆ ಏನು, ಪ್ರಕರಣ ಆದಿ ಉಪಕ್ರಮ, ಬಿಗಿನಿಂಗ್. ಅದೇನಂತ ಕರೀತಾರೆ, ಪ್ರೊಲಾಗ್ ಅಂತ ಕರೀತಾರೆ. ಪ್ರೊಲಾಗ್ ಅಂದ್ರೆ ಉಪಕ್ರಮ. ಆಮೇಲೆ ತದಂತ ಉಪಸಂಹಾರ. ಎಪಿಲಾಗ್ ಅಂದ್ರೇನು, ಅದು ಉಪಸಂಹಾರ. ಒಂದು ಟೀಚಿಂಗ್ ಬರೆದಿರ್ತಾರೆ, ಫಸ್ಟ್ ಒಂದು ಕೊಡ್ತಾರೆ, ಪ್ರೊಲಾಗ್ ಕೊಡ್ತಾರೆ, ಅದು ಪರ್ಪಸ್ ಆಫ್ ಟೀಚಿಂಗ್ ಎಲ್ಲ ಹೇಳ್ತಾ ಹೋಗ್ತಾರೆ. ಅದೊಂದು ರೀತಿ ಬರೀತಾರೆ. ಮುಗ್ದ ಏನ್ ಮಾಡ್ತಾನೆ, ಕನ್ಕ್ಲೂಡ್ ಮಾಡ್ತಾನೆ. ಅದೇ ಕನ್ಕ್ಲೂಷನ್. ಕನ್ಕ್ಲೂಡ್ ಅಂದ್ರೆ ಎಪಿಲಾಗ್ ಅಂದ್ರೆ ಒಂದೇ ಎರಡಿದೆ. ಇವು ಆಕ್ಚುಲಿ ಉಪಯೋಗಕ್ಕೆ ಬರುತ್ತಾ ಇಲ್ಲ, ಈಗ ಉಪಯೋಗ ಬರುತ್ತಾ ಇಲ್ವೋ, ಪ್ರೊಲಾಗ್ಗಳು ಉಪಯೋಗಕ್ಕೆ ಬರುತ್ತಾ ಇಲ್ಲ ಅಂತ ಕೇಳಿದ್ರೆ, ಯಾವ್ದು ದೊಡ್ಡ ಪುಸ್ತಕ ಸ್ವಲ್ಪ ಪುಸ್ತಕ ಇದೆ ಅವನಿಗೆ ತಗೋಬೇಕು. ಏನ್ ಮಾಡ್ತಾನೆ, ಇಂಟ್ರೊಡಕ್ಷನ್ ಓದ್ತಾನೆ ಸ್ವಲ್ಪ, ವಿಷಯ ಗೊತ್ತಾಗುತ್ತೆ, ಏನು ವಿಷಯ ತಗೊಳ್ತಾನೆ, ಕನ್ಕ್ಲೂಷನ್ ನೋಡ್ತಾನೆ, ತಗೊಂಡ್ಬಿಡ್ತಾನೆ. ಯಾಕೆ ಮುಂದೆ ಏನಾಗುತ್ತೆ, ಡೀಟೇಲ್ಸ್ ಎಲ್ಲಿರುತ್ತೆ, ಈಗ ಮಧ್ಯದಲ್ಲಿರುತ್ತೆ. ಇದು ಉಪಸಂಹಾರ, ಉಪಕ್ರಮ. ಸೊ ಹೆಲ್ಪ್ ಆಯ್ತೋ ಇಲ್ಲ, ಇದು ಪ್ರಮಾಣ ಹೌದಲ್ಲ ಆಗಿದ್ರೆ, ಈಗ ಪ್ರೊಲಾಗ್ ಪ್ರಮಾಣ ಹೌದಲ್ಲ, ಎಪಿಲಾಗ್ ಪ್ರಮಾಣ ಹೌದಲ್ಲ, ಮತ್ತೆ ಯಾಕೆ ಸೇರಿಸಲಿಲ್ಲ ಆಗಿದ್ರೆ ಅಂತ ಕೇಳ್ತಾನೆ. ಅದಕ್ಕೇನು ಉತ್ತರ ಕೊಡ್ತೀವಿ ನಾವೀಗ, ಅದು ಅನುಮಾನದಲ್ಲೇ ಸೇರ್ತಾ ಇದೆ. ಹೀಗಿರೋದ್ರಿಂದ ಮುಂದೆ ಆಗಿರಬೇಕು. ಫಿಸಿಕ್ಸ್ ಅಂತ ಹೆಡ್ಡಿಂಗ್ ಆಯ್ತು, ಒಳಗೆ ಏನಿರ್ಬೇಕು, ಮತ್ತೆ ಅದೇ ಇರಬೇಕು. ಈಗ ಪುಸ್ತಕ ತಗೋಬೇಕಾದ್ರೆ ಪ್ರತಿ ಪೇಜ್ ಯಾರು ನೋಡೋದಿಲ್ಲ, ಹೆಡ್ಡಿಂಗ್ ನೋಡ್ತಾರೆ ಅಷ್ಟೇನೆ. ಹೆಡ್ಡಿಂಗ್ ನೋಡಿದ್ರೆ ಏನೊಂದು ವ್ಯಾಪ್ತಿ ಇದೆ, ಈಗ ಆ ವಿಷಯ ಸಂಬಂಧಪಟ್ಟೆ ಬರೆದಿರ್ತಾರೆ ಅಂತ. ಪುರಂದರದಾಸರು ವಿಷಯ ಬರೆದಿರ್ತಾರೆ, ಮತ್ತೆ ಹರಿದಾಸರು ಜನರಲ್ ಬರೆದಿರಬಹುದು, ಬಟ್ ಮೇನ್ಲಿ ಕನೆಕ್ಟೆಡ್ ವಿತ್ ಯಾರಿಗೆ, ಅದು ಪುರಂದರದಾಸರಿಗೆ. ಆ ರೀತಿಯಲ್ಲಿ ಅನುಮಾನ ಯಾಕಾಗಲಿಲ್ಲ, ಏನಿದೆ ಅಲ್ಲ, ಏನಿದೆ ಉಪಕ್ರಮ ಹೀಗಿರೋದ್ರಿಂದ ಗೊತ್ತಾಯ್ತಾ, ಮಧ್ಯದ ಭಾಗ ಹೀಗಿರಬೇಕು, ಉಪಸಂಹಾರ ಹೀಗಿರೋದ್ರಿಂದ ಮಧ್ಯದ ಆರ್ಗ್ಯುಮೆಂಟ್ ಹೀಗಿರಬೇಕು, ಇದು ಉಪಯುಕ್ತಿ. ಗೊತ್ತಾಯ್ತಾ, ಹೀಗೆ ಶುರು ಮಾಡ್ತಿದ್ದಾನೆ ಅಂದ ಮೇಲೆ ಹೀಗೆ ಮುಗಿಸ್ತಾನೆ ಅಂತ ಅರ್ಥ. ಗೊತ್ತಾಯ್ತಾ, ಹೀಗೆ ಉಪಸಿರೋದ್ರಿಂದ ಕೆಲವು ಕೊನೆಯ ಬಂದ್ರು ಉಪನ್ಯಾಸ 5 ನಿಮಿಷಕ್ಕೆ ಬಂದ್ಬಿಟ್ರು, ಉಪಸಂಹಾರ ಹೇಳ್ಬಿಟ್ಟು, ಓ ಇವತ್ತು ಈ ವಿಷಯ ಮಾತಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ ತಕ್ಷಣ. ಗೊತ್ತಾಯ್ತಾ, 1-2 ನಿಮಿಷಗಳು ಹೇಗೆ ಹೇಳಿದೆ ಅಂತ ಕೇಳಿದ್ರೆ ಉಪಸಂಹಾರದ ಮಾಹಿತಿ ಸೇರ್ಕೊಂಡಿದೆ ತಿಳಿತಾ. ಆದ್ದರಿಂದ ಜಯತೀರ್ಥರು ಟೀಕಾಕಾರ ಬಾರಿ ಮಾನ್ಯರಾಗಿದ್ದಾರೆ. ಕೊನೆ 1 ಸೆಂಟೆನ್ಸ್ ಕೇಳಿಕೊಂಡಷ್ಟೇನೆ. ಸೊ ಆದ್ದರಿಂದ ಅನ್ನೋ ಮಾತು ಏನ್ ಸೇರಿಸ್ತದನ್ನ, ಇಂದಕ್ಕೆಲ್ಲ ಲಿಂಕ್ ಮಾಡುತ್ತೆ. ಮುಖ್ಯ ವಿಷಯದಾಗಿತ್ತು ಅಂತ ಅರ್ಥ. ಅದು ಸರಿಯಾದದ್ದು. ಯಾವಾಗ ಯಾವಾಗ ಪ್ರಮಾಣನ ಅದು ಬೇರೆ. ಅದು ಪ್ರಬಲ ಯಾವುದು ಬುದ್ಧಿ ಪ್ರಶ್ನೆ ಎಲ್ಲಿ ಸೇರುತ್ತೆ ಅಂತ ಅಷ್ಟೇ ಪ್ರಶ್ನೆ. ಈಗ ಇಲ್ಲಿ ಉಪಕ್ರಮ ಇದೆ, ಉಪಸಂಹಾರನೂ ಇದೆ. ಅವೆ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂತ ಮುಂದಿನ ಪ್ರಶ್ನೆ. ಈಗ ಯಾವ್ದು ಕೊಡ್ಬೇಕು ಅದಕ್ಕೆ ಅಂತ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತಾರೆ? ಅದಕ್ಕಾಗ ಉಪಕ್ರಮಕ್ಕೆ ಅಂತ ಇವ್ರು ಕೊಡ್ತಾರೆ. ಯಾರು ಅದ್ವೈತಿಗಳು ಎಲ್ಲ ಕ್ಲೇಮ್ ಮಾಡೋದು ಯಾವ್ದು ದೊಡ್ಡದು ಅಂತಾರೆ? ಉಪಕ್ರಮ ದೊಡ್ಡದು ಅಂತ ಹೇಳ್ತಾರೆ. ನಾವೇನ್ ಹೇಳ್ತೇವೆ? ಉಪಸಂಹಾರ ದೊಡ್ಡದು ಅಂತ ಹೇಳ್ತೇವೆ. ನಮ್ಮಲ್ಲೂ ಹಾಗೇನೆ. ಉಪಕ್ರಮ ಉಪಸಂಹಾರದಲ್ಲಿ ಯಾವ್ದು ದೊಡ್ಡದು? ಈಗ ಕನ್ಕ್ಲೂಷನ್ ಮೋರ್ ಇಂಪಾರ್ಟೆಂಟ್. ಎರಡನ್ನು ನೋಡುತ್ತೇವೆ, ಒಂದೇ ನೋಡೋ ಚಾನ್ಸ್ ಇದೆ. ಏನ್ ಮಾಡ್ತೇವೆ ನಾವೀಗ? ಕನ್ಕ್ಲೂಷನ್ ನೋಡಬೇಕು. ಅದಕ್ಕೆ ಸಿದ್ಧಾಂತ ಅಂತೆ ಸಿದ್ಧಾಂತ ಸಿದ್ಧಾಂತ ಅದನ್ನ ಅರ್ಥ ಮಾಡಿಕೊಂಡಾಗ ರಿಲೇಟಿವ್ ಇಂಪಾರ್ಟೆನ್ಸ್ ಬೇರೆ, ಜಸ್ಟ್ ಇಂಪಾರ್ಟೆನ್ಸ್ ಬೇರೆ. ಆಲ್ ಆರ್ ಇಂಪಾರ್ಟೆಂಟ್. ಯಾವ್ದು ಸಾರಿ ಅದು ಯಾವ್ದು ಕನ್ಸರ್ನ್ಡ್? ಈಗ ಪ್ರೂಫ್ ಆಸ್ ಕನ್ಸರ್ನ್ಡ್ ಎಲ್ಲ ಈಕ್ವೇರಿ ವ್ಯಾಲಿಡ್. ಆದರೆ ರಿಲೇಟಿವ್ ಇಂಪಾರ್ಟೆನ್ಸ್ ಬಂದಾಗ ದೊಡ್ಡದಾಗೋದು ಯಾವುದು ಅಂತ ಕೇಳಿದ್ರೆ ಉಪಸಂಹಾರ ದೊಡ್ಡದಾಗ್ತದೆ. ಅದಕ್ಕೆ ಅಪ್ಪಯ್ಯಜಿ ಇಷ್ಟು ಪುಸ್ತಕ ಬರೆದ್ರಂತ ಉಪಕ್ರಮ ಪರಾಕ್ರಮ. ಉಪಕ್ರಮ ಪರಾಕ್ರಮ, ಉಪಕ್ರಮ ಭಾರಿ ದೊಡ್ಡದು ತೋರಿಸ್ತೇವೆ ಅಂತ ಹೇಳಿದ್ರು. ಇವರು ಪುಸ್ತಕ ಬರೆದ್ರು ಉಪಸಂಹಾರ ವಿಜಯ ಅಂತ. ಇವರು ಬರೆದ್ರು ಉಪಸಂಹಾರ ಫೈನಲ್ ಉಳ್ಕೊಳ್ಳುತ್ತೆ ಅಂತೆ. ಪೂರ್ತಿ ಇಡೀ ಬುಕ್ಕಲ್ಲಿ ಅದನ್ನೆಲ್ಲ ಮನುಷ್ಯರು ಡೆಮಾನ್ಸ್ಟ್ರೇಟ್ ಮಾಡ್ತಾ ಹೋಗ್ತಾರೆ. ಯಾಕೆ ಅದು ಶ್ರೇಷ್ಠ ಅಂತೆ. ಅವನು ಹಾಗೆ ಲೆಟರ್ ಬಂದಿರುತ್ತೆ, ಯಾರೋ ಕೇಳ್ತಾರೆ ಏನು ಬರೋದು ಅಂತ ಕೇಳ್ತಾರೆ. ಎಲ್ಲ ಹೇಳೋದಿಲ್ಲ, ಕ್ಷೇಮ ಈ ಕಡೆ ಆ ಕಡೆ ಅಲ್ಲ ಬರೆದು ಹೋಗ್ಬಿಟ್ಟು ಲೆಟರ್ ಇಲ್ಲಲ್ಲ. ಈಗ ಈ ಕಡೆ ಓದೋದಿಲ್ಲ ಅದೆಲ್ಲ ಕೂಡ. ಆ ದುಡ್ಡು ತೊಗೊಂಡು ವಾಪಸ್ ಕೊಡ್ಬೇಕಂತ ಅರ್ಜೆಂಟ್ ಅಂತ ಹೇಳ್ತಾರೆ ಅಷ್ಟೇ. ಮೇನ್ ಕಂಟೆಂಟ್ ಅದಕ್ಕೆಲ್ಲ ಕೂಡ ನಾವು ಕ್ಷೇಮ ನೀವು ಕ್ಷೇಮ ಅವೆಲ್ಲ ಅಂಡರ್ಸ್ಟುಂಡ್. ಅದು ಮನೆ ಉಳಿದಿದ್ದೇನೋ ಸಾಲ ವಾಪಸ್ ಅರ್ಜೆಂಟ್ ಕೊಡಬೇಕಂತ ಅದು ಪಜೀತಿ ಆಗತ್ತೆ ಅಂತ ಹೇಳ್ತಾರೆ ಅಷ್ಟೇ. ಉಳಿದ್ರು ಅಷ್ಟೇ, ಎಲ್ಲ ಉಳಿದಿಲ್ಲ ಅದರಲ್ಲೇ ಬರ್ತಾರೆ. ಯಾರು ಕೇಳಲ್ಲ, ಅದೊಂದು ಇಂಪಾರ್ಟ್. ಅದಕ್ಕೆ ಅಪೂರ್ವತ ಅಂತ ಹೇಳ್ತಾರೆ. ಅಪೂರ್ವತ ಇಡೀ ಇದ್ರೊಳಗೆ ಏನಪ್ಪಾ ಹೊಸ ವಿಷಯ ಅಂದ್ರೆ ಅದೊಂದೇ. ಅಭ್ಯಾಸ ಅಪೂರ್ವತ ಆ ಫಲ. ಅಭ್ಯಾಸ ಅಂದ್ರೆ ರಿಪಿಟೇಷನ್. ಅದು ರಿಪಿಟೇಷನ್ ಎರಡು ಮೂರು ಸರ್ತಿ ಹೇಳ್ಬಿಟ್ಟಾಗ ಏನಾಗುತ್ತೆ? ಈ ಕಾಲದ್ದು ಬರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮತ್ತೆ ಬರಬೇಕು, ಕೊನೆ ಬರಲೇಬೇಕು ಅಂತ. ಸೊ ಮೇನ್ ಕಂಟೆಂಟ್ ಏನಾಯ್ತು? ಮತ್ತೆ ಬರಬೇಕು ಅಂತ ಭಾರಿ ಇಂಪಾರ್ಟೆಂಟ್. ಅಭ್ಯಾಸ ಉಪಕ್ರಮ ಉಪಸಂಹಾರ ಸದೈಕ ರೂಪ ಅಭ್ಯಾಸ. ಯಾವುದಕ್ಕೆ? ಅದು ಬೇರೆ. ಅದ್ರ ವ್ಯಾಲಿಡಿಟಿ ಎಷ್ಟೊಬ್ಬ ವಿಚಾರ ಆಮೇಲೆ ಬೇರೆ. ಹೌ ಯು ಯೂಸಸ್, ಹೌ ಯು ಅಪ್ರೋಚ್ ಅವೆಲ್ಲ ಬೇರೆ. ಬಟ್ ನಾವು ಏನ್ ಅಸ್ಯೂಮ್ ಮಾಡ್ಕೊಂಡಿದ್ದೇವೆ, ಈಗ ವ್ಯಾಲಿಡ್ ಉಪಕ್ರಮ ಇದೆ, ವ್ಯಾಲಿಡ್ ಉಪಸಂಹಾರ ಇದೆ. ಅದನ್ನ ಎಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅಷ್ಟೇ ನಮ್ಮ ಪ್ರಶ್ನೆ. ಅದು ಉಪಕ್ರಮ ಉಪಸಂಹಾರ ಯಾರಾದ್ರೆ ಆ ವಿಚಾರ ಬೇರೆ. ಒಂದು ಒಳ್ಳೆ ಗ್ರಂಥ ಇದೆ, ಒಳ್ಳೆ ಉಪಕ್ರಮ ಇದೆ, ಒಳ್ಳೆ ಉಪಸಂಹಾರ ಇದೆ. ಅದರಲ್ಲಿ ಎಲ್ಲವೂ ಪ್ರಮಾಣ ಹೌದು ಅಂದ್ರೆ ಪ್ರಮಾಣ ಹೌದು. ಅದು ಯಾವ್ದ್ರ ಮಹತ್ವ ಇಂಪಾರ್ಟೆಂಟ್ ಕೊಡಬೇಕು, ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ ಉಪಸಂಹಾರ ಕೊಡಬೇಕು. ಅಷ್ಟೇ. ಅಭ್ಯಾಸ ಅಪೂರ್ವತ ಫಲ ಅರ್ಥ ಫಲ. ಇದು ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತ ಕೇಳ್ತಾರೆ. ಅದು ಫಲ ಫಲಶ್ರುತಿ. ವಿಷ್ಣು ಸಹಸ್ರ ಮಾಡಿದ್ರೆ ಹೀಗಾಗತ್ತೆ ಫಲಶ್ರುತಿ. ಫಲಶ್ರುತಿ ಮೇಲೆ ಏನ್ ಮಾಡ್ತಾನೆ ಇವನೀಗ? ತನಗದು ನಿತ್ಯ ಬೇಕಾಗುತ್ತೆ ತೀರ್ಮಾನ ಮಾಡ್ತಾನೆ. ಕೆಲವು ಆಪತ್ತುಗಳಿದ್ದಾಗ ಕೆಲವು ಸ್ತೋತ್ರಗಳು ಭಾರಿ ಎಫೆಕ್ಟಿವ್ ಅಂತ ಅನ್ಕೊಂಡಿರುತ್ತಲ್ಲ. ಫಲ ನೋಡಿ ಹೇಳೋ ಶಿವ, ಅದೊಂದೇನು ವ್ಯಾಲ್ಯೂ ಪ್ರೂಫ್ ಹೌದಲ್ಲ. ಫಲವನ್ನು ಆಧರಿಸಿ ನೋಡ್ತಾನೆ, ಆದ್ರೆ ಸರಿ ಹೋಯ್ತು. ಚಹಾ ಹನುಮ ಎತ್ತೆಗಳಿದ್ದಾರೆ, ಲಕ್ಷ್ಮೀ ಪೂಜೆ ಮಾಡಕ್ ಹೋಗ್ತಾರೆ ತಿಳ್ಕೊಬೋಣ. ತಕ್ಷಣ ಏನ್ ಕೇಳ್ತೇವೆ ನಾವೀಗ? ನೀವ್ಯಾಕೆ ಮಾಡ್ತೀರಿ ಅಂತ ಕೇಳ್ತೇವೆ. ಅದಕ್ಕೆ ನಿಮಗೆ ಬಿಟ್ಟು ಬಂದವರು ನೀವು. ಆಕ್ಚುಲಿ ವಿರಕ್ತರ ಹೋಗ್ತಾನೆ, ವಿರಕ್ತರ ಅದೇ ಪೂಜೆ ಮಾಡಿದ್ರು ತಕ್ಷಣ. ಯಾಕೆ ರಿಲೆವೆನ್ಸ್ ಸಿಗೋದಿಲ್ಲ ಅದಕ್ಕಾಗಿ. ಆಕ್ಚುಲಿ ಲಕ್ಷ್ಮೀ ಪೂಜೆ ಭಾರಿ ಶ್ರೇಷ್ಠ ಇದೆ, ಬಟ್ ಯಾರೇ ಶ್ರೇಷ್ಠ ಆಗಲಿಲ್ಲ ಇತಿಗಳಿಗೆ? ಅವ್ರು ಹೇಳಿ ಲಕ್ಷ್ಮೀ ಪೂಜೆ ಎಲ್ಲ ಸಂಪತ್ತು ಬೇಕಂತ ಮಾಡೋದಿಲ್ಲ. ನಾವು ಶಾಸ್ತ್ರಾರ್ಥ ಆಗ್ತೇವೆ, ಅವ ಸರಿ ರಿಲೆನ್ಸ್ ಬಂದ್ಬಿಡಿ, ಇಮಿಡಿಯೇಟ್ಲಿ ಬಂದ್ಬಿಡಿ. ಸಂಪತ್ತಿಗೋಸ್ಕರ ಮಾಡ್ತೇವೆ, ನಿಮ್ಮಾಗ ನಾನು ಮಾಡ್ತಾ ಇಲ್ಲ. ಲಕ್ಷ್ಮೀ ದೇವಿ ಯಾರು ಅಂತ ಕೇಳಿದ್ರೆ ಶ್ರುತಿ ತತಿಗಳ ಅಭಿಮಾನಿ, ವೇದಾರ್ಥವಾಗಲಿ ಅಂತ ಮಾಡ್ತೇವೆ. ಕರೆಕ್ಟ್, ಆ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸಂಪತ್ ಪ್ರಾಪ್ತಿಗೋಸ್ಕರ ಲಕ್ಷ್ಮೀ ಪೂಜೆ ಅಂತ ಹೇಳಿದಾಗ ಅದು ಅವ್ರಿಗೆ ಏನಾಗಲಿಲ್ಲ? ರಿಲೆವೆಂಟ್ ಆಗಲಿಲ್ಲ. ಆದ್ರಿಂದ ಯಜ್ಞಯಾಗಗಳು ಸಾಮಾನ್ಯ ಫಲಶ್ರುತಿ ಹೇಳೋ ಯಜ್ಞಯಾಗಗಳು ಯಾವುದಕ್ಕೂ ಯಾರಿಗೆ ಅರ್ಹತೆ ಇಲ್ಲ? ಯತಿಗಳಿಗೆ ಅರ್ಹತೆ ಇಲ್ಲ. ಈಗ ನಿಷ್ಕಾಮನೆಯ ಕೂತ ಮೇಲೆ ಏನ್ ಮಾಡಬಾರ್ದು? ನಾವು ಏನು ಏಕಾಶಿ ಏನ್ ತಗೋಬೇಕು ಅಂದಾಗತ್ತೆ. ಗೊತ್ತಾಯ್ತಾ? ಈಗ ಏನ್ ಉಪವಾಸ, ಏನ್ ತಗೊಂಡು ಉಪವಾಸ ಮಾಡಬಹುದು ಅನ್ನೋದು ಏನರ್ಥ? ಏನ್ ತಗೊಂಡ್ರು ಏನಾಗಲ್ಲ, ಅದು ಉಪವಾಸ ಆಗೋದೇ ಇಲ್ಲ. ಯಾಕಂದ್ರೆ ಅದಕ್ಕೂ ಅದಕ್ಕೂ ಕಾಂಟ್ರಡಿಕ್ಷನ್. ಏನು ತಗೊಂಡು ಉಪವಾಸ ಶಬ್ದಕ್ಕೆ ಅರ್ಥನೇ ಇಲ್ಲದಾಗ ಗೊತ್ತಾ? ಕಾಫಿ ತಿಂಡಿ ಎಲ್ಲ ತಗೊಂಡು ಉಪವಾಸ ಮಾಡಿದ್ದೀವಿ ಅಂತ ಕೇಳಿದ್ರೆ ಇವನು ಹೊಗ್ಗನ ತಲೆ ಹಾಕೋರು ಹೇಗಿರ್ಬೇಕು? ಅವ್ನು ಹೇಳೋರು ಹೇಳ್ತಾರೆ, ತಲೆ ಹಾಕೋರು ಒಬ್ಬ ಎಷ್ಟು ಗ್ರೇಟ್ ಅನ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅವ್ರನ್ನ? ಕಾಫಿ ತಿಂಡಿ ಎಲ್ಲ ತಗೊಂಡು ಉಪವಾಸ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾನು ಊಟ ಮಾಡಿ ಉಪವಾಸ ಮಾಡಿ ಅವಡಂತಾರಷ್ಟೇ. ನೀವು ತಿಂಡಿ ತಗೊಂಡು ಉಪವಾಸ ಮಾಡಿದ್ರೆ ಊಟ ಮಾಡಿ ಉಪವಾಸ ಮಾಡಿದ್ದೇನೆ ಅಷ್ಟೇ. ಅದೆಲ್ಲ ಉಪವಾಸ ಇರೋದೇ. ಆ ಲೆಕ್ಕ ತಗೊಂಡು ಕೆಲಸಕ್ಕೆ ಬರ್ತಿತ್ತ? ಏನ್ ತಗೊಂಡ್ರೆ ಏನ್ ಹೊರಟೋಯ್ತು ಅಲ್ಲಿಗೆ? ಉಪವಾಸ ಕೆಲಸ ಹೊರಟೋಯ್ತು ಅಲ್ಲಿ. ಆದ್ರಿಂದ ಅವೆಲ್ಲ ಇನ್ವ್ಯಾಲಿಡ್ ಆಗುತ್ತೆ. ವಿಶೇಷ ವಿಷಯ ಸ್ಪೆಸಿಫಿಕ್ ಆಗಿ ಏನಿದೆ ಅದು ಎಲ್ಲದನ್ನು ಬಿಟ್ಟು, ಉದಾಹರಣೆಗೆ ವಿಷ್ಣು ಸಹಸ್ರಾಮದಲ್ಲಿ ಏನಿದೆ? ಬೇಕಾದ ದೇವರ ಸ್ತೋತ್ರ ಇದೆ. ಹೆಸರು ವಿಷ್ಣು ಸಹಸ್ರ ಯಾತಕ್ಕೆ ಇತ್ತು? ಈಗ ವಿಷ್ಣುವಿನ ಸ್ತೋತ್ರ ಅರ್ಥ ಆಯ್ತಾ? ಈಗ ರಾಮದೇವ್ ರಾಮದೇವ್ ವಿಷ್ಣುವಿನೇ. ನಾವು ವಿಷ್ಣು ಸ್ತೋತ್ರ ಅಂದ್ರೆ ರಾಮ ಸ್ತೋತ್ರ ಅಂತ ವ್ಯಾತಕ್ಕೆ ರಾಮರೂಪದ ಸ್ತೋತ್ರವಾಗಿದೆ. ಅಪೂರ್ವ ಅಂದ್ರೆ ಅದು ಫಸ್ಟ್. ವಿಷ್ಣುವಿನ ಎಲ್ಲಾ ರೂಪಗಳಲ್ಲೂ ಕೂಡ ರಾಮರೂಪಕ್ಕೆ ಹೊರಟಿರೋದ್ರಿಂದ ಅದು ರಾಮನ ವಿಷಯ ಆಯ್ತು. ಆ ರೀತಿಯಲ್ಲಿ ಅಪೂರ್ವ. ಮತ್ತೆ ಇನ್ನೊಂದು ವಿಷ್ಣು ಸಹಸ್ರನಾಮ ಸಿಕ್ತು ಅಂತ ತಿಳ್ಕೊಬೋಣ. ಇದು ಅಪೂರ್ವ ಅಂದ್ರೆ ಬಿಡುತ್ತೆ ಅಷ್ಟೇ, ಅದಕ್ಕೋಸ್ಕರ ಅದಲ್ರಿ ಬೇರೆ ಶುರುವಾಗುತ್ತೆ. ನಾವು ಹಾಗಿದ್ರೆ ಅಪೂರ್ವ. ಅಪೂರ್ವ ಅಂದ್ರೆ ಏನದು? ಬೇರೆ ಕಡೆ ಇದ್ರೆ ಹೊಸ ವಿಷಯ ಅಲ್ಲಿ ಹೇಳಬೇಕು ಅಂತ, ನ್ಯೂ ಥಿಂಗ್, ನ್ಯೂ ಟಾಪಿಕ್ ಆದ್ರೆ ಅಪೂರ್ವ. ಪ್ರಮಾಣ ಇಲ್ಲದವ್ರ ಅಪೂರ್ವನೇ ಅಲ್ಲ. ಗೊತ್ತಾಯ್ತು, ಪ್ರಮಾಣ ಇದ್ರೆ ಭಾರಿ ಅಪೂರ್ವ ಹೇಳ್ತೇನೆ ಅಂತ ಹೇಳಿದ್ರೆ ಸುಳ್ಳು ಹೊಡೆದ್ಬಿಟ್ಟು ಏನ್ ಮಾಡ್ಬೇಕು ಅದಕ್ಕೆ? ಸುಳ್ಳಿಗೆ ಅಪೂರ್ವ ಅಂತ ಕರೆಯೋದಿಲ್ಲ. ಅವರು ಸತ್ಯವಾಗಿದ್ದು ಏನಾಗಿರ್ಬೇಕು? ಅದು ಅಪೂರ್ವ. ಏನ್ ಹೇಳಿದ್ರಿ ಉದಾಹರಣೆಗೆ, ಜಪಾನ್ನಲ್ಲಿ ಭೂಕಂಪ ಆಗಿದೆ ಅಂತ ಹೇಳಿಬಿಟ್ಟು, ಇದೊಬ್ರು ಯಾರೋ ಭೂಕಂಪ ಆಗಿದೆ, ಏನು ಗೊತ್ತಿದೆ ಮನೆಯಿಂದ ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಜ್ವಾಲಾಮುಖಿ ಸ್ಫೋಟವಾಗಿದೆ ಅಂತ, ಅದೇನಾಯ್ತು? ಅದು ಅಪೂರ್ವ. ಓ, ಅದು ನಂಗೆ ಗೊತ್ತಿದ್ದಿಲ್ಲ ಅಂತ ಹೇಳಿ, ಅದು ನಂಗೆ ಗೊತ್ತಿದ್ದಿಲ್ಲ. ಹೌದು, ಅದು ಬೇರೆ ಆಯ್ತು ಅಂತ ಕೇಳಿದ. ಇದು ಯಾವ್ದೋ ಇದು ಅಟಾಮಿಕ್, ಇದೊಂದು ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿದೆ, ಅದು ಅಪೂರ್ವ ಆಯ್ತು. ಮತ್ತೆ ಗೊತ್ತಿದ್ದವನಿಗೆ ಅಲ್ಲ ಅದು, ಮತ್ತೆ ಈಗ ಗೊತ್ತಿದ್ದವನು ಏನ್ ಮಾಡಿ ಭೂಕಂಪ ಅಂತವನೇ ಗೊತ್ತು, ಮತ್ತೆ ನಿನ್ನೆ ಆಗಿದೆ ಅಂದ್ರೆ ಅದು ನಂಗೆ ಗೊತ್ತಿದ್ದಿಲ್ಲ ಅಂತ. ಅದೇನದು? ಅದು ಅಪೂರ್ವ. ಅದು ಹೇಳಿದ್ದೆ ಹೇಳ್ಬಿಟ್ರೆ ಏನ್ ಮಾಡ್ತಾರ ಆಗದು? ಇದನ್ನು ಗೊತ್ತಿದೆ ಅನ್ಬಿಡ್ತು. ಪ್ರೂಫ್ ಪ್ರಮಾಣ ಅಲ್ಲ ಅಲ್ಲ ಅದು, ಬಟ್ ಏನಲ್ಲ, ಸ್ಪೆಷಲ್ ಏನಿಲ್ಲ. ಅದ್ರೊಳಗೆ ಗೊತ್ತಿರೋ ವಿಷಯ ಹೇಳಿ, ಚಿತ್ರ ಸಾಧನ ಅಂತ ಕರೀತಾರೆ. ಗೊತ್ತಿಲ್ಲದಿದ್ದಾಗ ಏನ್ ಮಾಡ್ತಾರೆ ಅದನ್ನ? ಅಪೂರ್ವ ಅಂತ ಕರೀತಾರೆ. ಅಪೂರ್ವ ವಿಷಯ ಇದು ಒಂದು. ಸಾರಿ, ಉಪಕ್ರಮ ಉಪಸಂಹಾರ ತದೈಕ ರೂಪಿ ಅಭ್ಯಾಸ ಅಪೂರ್ವತಾ ಫಲ ಅರ್ಥವಾದಾಚ್ಯ ಅನುಮಾ ಅಂತ ಸೇರಿಸ್ಕೋಬೇಕು. ಅನುಕರ್ಷಣ ಅಂದ್ರೇನು? ಅಲ್ಲಿಂದ ಇದಕ್ಕೆ ಆಡ್ ಮಾಡಬೇಕು ಅಂತ ಅರ್ಥ. ಪ್ರಕರಣಾದಿರ್ ಉಪಕ್ರಮ ತದಂತ ಉಪಸಂಹಾರ ತಯೋರ್ ಉಪಕ್ರಮ ಉಪಸಂಹಾರ ಇವರು ಏಕಾರ್ಥತ್ವ ತದೈಕ ರೂಪ್ಯಂ. ಏಕಾರ್ಥತ್ವ ಅಂದ್ರೇನು? ಉಪಕ್ರಮದಲ್ಲಿ ಏನಿರಬೇಕು, ಉಪಸಂಹಾರದಲ್ಲೂ ಕೂಡ ಅದೇ ಇರಬೇಕು. ಆದ್ರೆ ಸ್ಟ್ರೆಸ್ ಮಾಡೋ ರೀತಿ ಬೇರೆ ಆಗಿರಬಹುದು, ಬಟ್ ವಿಷಯ ಮಾತ್ರ ಉಪಕ್ರಮ ಏನೋ ಶುರು ಮಾಡದ, ವಿಷ್ಣು ಸರ್ವೋತ್ತಮ ಶುರು ಮಾಡದ, ಉಪಸಂಹಾರ ಮಾಡಬೇಕಾದ್ರೆ ಆದ್ರಿಂದ ಶಿವ ಸರ್ವೋತ್ತಮನಾಗ್ತಾನೆ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೇನೋ ವಿಷ್ಣು ಸರ್ವೋತ್ತಮ, ಮುಗಿಸಿದ್ದೇನೋ ಶಿವ ಸರ್ವೋತ್ತಮ. ಏನಿಲ್ಲ ಅದಕ್ಕೆ ಇದಿಲ್ಲ. ಸೊ ಏನೇ ಎಲ್ಲಕ್ಕೂ ಕೂಡ ಒಂದು ಏನು ಏಕರೂಪ್ಯತ ಅನುರೂಪತೆ ಇರಬೇಕು, ಅಂತ ಇಲ್ಲದವರು ಉಪಯೋಗ ಇಲ್ಲ. ಏಕ ಪ್ರಕಾರ ಅಸಕೃತಿರಿ ಅಭ್ಯಾಸ. ಅಭ್ಯಾಸ ಅಂದ್ರೇನು? ಏಕ ಪ್ರಕಾರ ಅಸಕೃದುಕ್ತಿ, ಒಂದೇ ರೀತಿಯಲ್ಲಿ ರಿಪೀಟ್ ಮಾಡಿದಾಗ ಏನಾಗುತ್ತೆ? ಅಭ್ಯಾಸ ಅಂತ ಕರೀತಾರೆ. ಚಿಕ್ಕ ಮಕ್ಕಳಿಗೆ ಈ ಪಾಠ ಅಭ್ಯಾಸ ಮಾಡುವಂತ ಹೇಳ್ತಾರೆ. ಏನ್ ಮಾಡ್ಬೇಕು ಅವನು? ಓದಿದ್ದೇ ಓದ್ಬೇಕು, ಅದು ಅಭ್ಯಾಸ. ಓದಿದ್ದೇ ಓದಿದ್ರೆ ಅಭ್ಯಾಸನೇ ಹೊರತು ಬೇರೆ ಓದಿದ್ರೆ ಅಭ್ಯಾಸ ಅಲ್ಲ. ಅದಕ್ಕೆ ಹೇಗಿರ್ಬೇಕು? ಏಕ ಪ್ರಕಾರ ಅಸಕೃದುಕ್ತಿ. ಉದಾಹರಣೆಗೆ, ಸೋಹಮಸ್ಮಿ ಸೋಹಮಸ್ಮಿ ಸಯೇವಾಹಮಸ್ಮಿ. ಏನಾಗಿದೆ ಇದು? ಸೋಹಮಸ್ಮಿ ಸಯೇವಾಹಮಸ್ಮಿ. ಗೊತ್ತಾಯ್ತಾ? ರಿಪಿಟೇಷನ್ ಎರಡು ವಿಧ. ಸೇಮ್ ವರ್ಡಿಂಗ್ಸ್ ಇದು ರಿಪೀಟ್ ಆಗೋದು ಒಂದು, ಅದು ಶಬ್ದತಃ ರಿಪಿಟೇಷನ್. ಕೆಲವು ಅರ್ಥತಃ ರಿಪಿಟೇಷನ್ ಅಂದ್ರೆ ಮೀನಿಂಗ್ ವೈಸ್ ರಿಪೀಟ್ ಆಗೋದು ಬೇರೆ, ಶಬ್ದ ವೈಸ್ ರಿಪೀಟ್ ಆಗೋದು ಬೇರೆ. ಎರಡು ಕೂಡ ಅರ್ಥತಾ ಅಭ್ಯಾಸ, ಶಬ್ದತಾ ಅಭ್ಯಾಸ ಅಂತ ಹೇಳಿದ್ರು. ಅಭ್ಯಾಸ ಮಾಡಿದಾಗ ಏನ್ ಕೊಡ್ತಾರೆ ಅಲ್ಲಿ? ಸ್ಟ್ರೆಸ್ ಇದೆ ಅಂತ, ಬನ್ನಿ ಬನ್ನಿ ಅಂತ. ಬನ್ನಿ ಬನ್ನಿ ಅಂತ ಆಗತ್ತೆ. ಬನ್ನಿ ಅಂದ್ರೆ ಎರಡ್ ಸತ್ ಬನ್ನಿ ಅಂತ ಯಾಕೆ ತಿರುತ್ತೆ ಕೇಳಿದ್ರೆ? ಏನ್ ತೋರಿಸುತ್ತ? ಅದು ಎಂಫೆಸಿಸ್ ಕೊಡುತ್ತೆ, ಎಂಫೆಸಿಸ್ ಕೊಡುತ್ತೆ, ಆಧಾರ ಕೊಡುತ್ತೆ. ಅದೊಂದು ಪರ್ಪಸ್ ಇದೆ, ರಿಪಿಟೇಷನ್ ಒಂದು ಪರ್ಪಸ್ ಇದೆ. ಪ್ರಾಚುರ್ಯೇನ ಪ್ರಮಾಣ ಅಂತ ಅಪ್ರಾಪ್ತತ ಅಪೂರ್ವತ. ಬೇರೊಂದು ಪ್ರಮಾಣದಿಂದ ತಿಳಿದೆ ಇರೋದಕ್ಕೆ ಏನಂತಾರೆ? ಅಪೂರ್ವತ. ಈ ಅಪೂರ್ವ ಈ ಪೇಪರ್ ನೋಡಿದೆ, ಆ ಪೇಪರ್ ನೋಡಿದೆ ಅಂತ ಕೇಳ್ತಾರೆ. ಈ ಪೇಪರ್ ಆರ್ಟಿಕಲ್ ಮೇಲೆ, ಆ ಪೇಪರ್ ಆರ್ಟಿಕಲ್ ಇದೆ ಅಂತ ಹೇಳ್ತಾರೆ. ಅದು ಅಪೂರ್ವ ಆಯ್ತು, ಅವಾಗ ಏನ್ ಮಾಡ್ತಾರೆ ಆ ಪೇಪರ್? ಅದೊಂದು ತಗೊಂಡಾಗಿದ್ದಾರೆ ಅಂತ. ಈಗ ಎಲ್ಲ ವಿಷಯ ಒಂದೇ ಆಗಿದ್ರೆ ಏನ್ ಮಾಡ್ಬೇಕಾಗಿಲ್ಲ? ತಗೋಬೇಕಾಗಿಲ್ಲ. ಒಂದು ಅಪೂರ್ವ ವಿಷಯ ಬಂತಷ್ಟು ಏನ್ ಮಾಡ್ಬಿಡ್ತಾರೆ? ಅದನ್ನ ಕಲೆಕ್ಟ್ ಮಾಡ್ತಾನೆ. ಅದಕ್ಕಾಗಿ ಅದಕ್ಕೆ ಪ್ರಮಾಣ ಅಂತಾರೆ ಅಪ್ರಾಪ್ತತ. ಪುನರುಕ್ತಿ ದೋಷ ಬರೋದು ಯಾವಾಗ ಅಂತ ಕೇಳಿದ್ರೆ, ಪರ್ಪಸ್ ಇಂದ ಹೇಳಿದ್ರೆ ಪುನರುಕ್ತಿ. ಒಂದು ಪರ್ಪಸ್ ಇದ್ರೆ ಏನಲ್ಲ, ಪುನರುಕ್ತಿ ಅಲ್ಲ. ಒಂದು ಪರ್ಪಸ್ ಇದೆ, ಬನ್ನಿ ಬನ್ನಿ ಅಂತ ಕರೆದ, ಇನ್ನೊಬ್ಬರಿಗೆ ಬನ್ನಿ ಅಂತ, ಇನ್ನು ಕೆಲವರಿಗೆ ನೀವು ಬನ್ನಿ ಅಂತ. ಎಷ್ಟು ವ್ಯತ್ಯಾಸ ಆಯ್ತಾ? ನೀವು ಬನ್ನಿ 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 ಬರಲೇಬೇಕು. ಏನೇ ಆಗ್ತಾ ಇತ್ತು ಯಾಕಂದ್ರೆ ಯಾವಾಗಲೂ ದೋಷ ಅಲ್ಲ. ದೋಷ ಆದ ಕಾಲ ಕಷ್ಟ ದೋಷ, ಯಾವಾಗಲೂ ದೋಷ ಅಲ್ಲ. ಪ್ರಾಚುರ್ಯೇಣ ಪ್ರಮಾಣ ಅಂತಾರ ಪ್ರಾಪ್ತತ ಅಪೂರ್ವತ ಫಲವತ್ವಂ ಫಲಂ. ಇದರಿಂದ ಉಪಯೋಗ ಇದೆ ಅಂತ ಹೇಳಿದ್ರೆ ಫಲವತ್ವ. ಸ್ತುತಿ ನಿಂದ ಪರಕೃತಿ ಪುರಾಕಲ್ಪು ಅರ್ಥವಾದ. ಅರ್ಥವಾದ ನಾಲ್ಕು ವಿಧ. ಸ್ತುತಿ, ಈ ಮಾಡಿದ್ರೆ ಭಾರಿ ಒಳ್ಳೇದಾಗುತ್ತೆ ಅಂತ ಕೊಂಡಾಡ್ತಾರೆ. ಏನಂತಾರೆ ಅದಕ್ಕೆ? ಸ್ತುತಿ. ನಿಂದ, ಈ ಮಾಡಿದವರಿಗೆ ತಾರಾಗಿ ಹೋಗ್ತಾನೆ, ಏನದು? ನಿಂದ. ಅದು ಪರಕೃತಿ, ಇನ್ನೊಬ್ರು ಮಾಡಿದ್ದಾರೆ ಅಂತ ಹೇಳೋದು, ಅದೇನದು? ಪರಕೃತಿ. ಡಾಕ್ಟರ್ಸ್ ಏನ್ ಮಾಡ್ತಾರೆ? ಈ ಔಷಧಿ ಅವರೇ ತಗೊಂಡಿದ್ದಾರೆ, ಇನ್ನು ಮಠದವರೇ ತಗೊಂಡೋಗಿದ್ದಾರೆ ಅಂತ ಏನ್ ಮಾಡ್ತಾರೆ ಅವರು? ನಾನು ತಗೋತೇನೆ, ಪರಕೃತಿ ಇನ್ನೊಬ್ರು ಮಾಡಿದ್ದಾರೆ. ಆಮೇಲೆ ಪುರಾಕೃತಿ, ಪುರಾಕಲ್ಪ, ಬಹಳ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೇನಂತಾರೆ? ಪುರಾಕಲ್ಪ. ನಮ್ಮ ಇನ್ಸೆಸ್ಟರ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಏನರ್ಥ ಅದು? ಅದು ಪ್ರಮಾಣ. ಅದು ಇನ್ನೊಬ್ರು ಮಾಡಿದ್ದಾರೆ ಎಂಬುದೇನು? ಪರಾಕೃತಿ. ಮಾಡಿದ್ರೆ ಭಾರಿ ಒಳ್ಳೇದಾಗುತ್ತೆ ಎಂಬುದೇನು? ಸ್ತುತಿ. ಅದು ಮಾಡದೆ ಹೋದ್ರೆ ಏನಾಗುತ್ತೆ? ಬೈದ್ರೆ ಏನಾಗುತ್ತೆ? ನಿಂದ. ನಾಲ್ಕು ಕೂಡ ಏನದು? ಅರ್ಥವಾದ ಅಂತ ಹೇಳಿದ್ರೆ, ನಾಲ್ಕು ಕೂಡ ಅರ್ಥವಾದ ಅಂತ ಕರೀತಾರೆ. ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ, ಅರ್ಥವಾದ. ಯಾವಾಗಲೂ ಅಂದ್ರೆ ಉಪಯೋಗಿಸ್ತಾ ಇರೋದಿಲ್ಲ ನಾವೀಗ. ಯಾರು ಎರಡು ಬಸ್ ಇತ್ತು, ಇವನೇನ್ ಮಾಡಿದ್ ಈ ಬಸ್ ಅಲ್ಲಿ ಹೋಗೋಣ ಅಂತ ಕರೆದ. ಯಾತಕ್ಕೆ ಅಂತ ಕೇಳಿದ? ನಿನ್ನ ಹೋಗಿದ್ದೆ ಕರೆಕ್ಟ್ ಟೈಮ್ ಹೋದ ಅಂತ ಹೇಳಿದ. ಗೊತ್ತಾಯ್ತಾ? ಹಾಗಿದ್ರೆ ನಾನು ಬರ್ತೇನೆ. ಇವನ್ ಮಾಡಿದ್ವಿ ವ್ಯಾರಿಟಿ. ಈಗ ನಿನ್ನೆ ಹೋಗಿದ್ದೆ ಹೋಗುತ್ತೆ ಅಂತ ಅವನು ಹೇಳಿದ. ಇವನೇನ್ ಮಾಡ್ದ? ಇವನ್ ಮಾಡ್ತಾನೆ ಹೋಗ್ತಾನೆ, ನಾನು ಅದಕ್ಕೆ ಹೋಗ್ತೀನಿ ಅಂತ ಹೋದ. ಆ ರೀತಿ ಪರಾಕೃತಿ, ಪುರಾಕಲ್ಪ, ಅರ್ಥವಾದ, ಏತೇಷಾಂ ವಾಕ್ಯ ತಾತ್ಪರ್ಯ ಅನುಮಾತ್ವಾತ್ ನಾ ಉಕ್ತ ವಿರೋಧ ಇವೆಲ್ಲವನ್ನು ಯಾತಕ್ಕೆ ಉಪಯೋಗಿಸ್ತೇವೆ ನಾವೀಗ ವಾಕ್ಯಾರ್ಥವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಸೊ ವಾಕ್ಯಾರ್ಥ ಈ ಕಾರಣದಿಂದ ಸರಿಯಾಗಿದೆ ಅಂತ ಹೇಳೋದ್ರಿಂದ ಈ ಕಾರಣದಿಂದ ಅಂತ ಬಂದಷ್ಟು ಯಾವ ಫಾರಂ ಬಂತ ಅದಕ್ಕೀಗ ಅನುಮಾನವಾಯ್ತು ಅಷ್ಟೇ, ಅನುಮಾನದ ರೂಪ ಬಂತು. ಅನುಮಾನದ ಸ್ಟ್ರೇಸ್ ಸಿಕ್ಕ ತಕ್ಷಣ ಅನುಮಾನದ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಆಚಾರ್ಯರು, ಪರಾಮರ್ಶ ಯಾವಾಗ ನೀವು ವ್ಯಾಪ್ತಿ ಅಪ್ಲೈ ಮಾಡಿ ಮಾತಾಡ್ತೀರೋ ಅದು ಯಾವ್ದ್ರಲ್ಲಿ ಇನ್ಕ್ಲೂಡ್ ಮಾಡಬೇಕು ತಕ್ಷಣನೇ ಅನುಮಾನದಲ್ಲಿ ಮಾಡಬೇಕು ಉದಯ ತಕ್ಷಣ. ಅದ್ರ ಬಗ್ಗೆ ಅನುಮಾನ ಪಡಬಾರದು, ಅನುಮಾನದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಇಟ್ಕೋಬಾರದು, ಯಾವ ಅನುಮಾನ ಕೂಡ ಇಟ್ಕೋಬಾರ್ದು, ಆ ರೀತಿ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಷ್ಟ ಆಧಾರ ಕೊಡ್ತಾರೆ. ಉಪಕ್ರಮಾಪಸಂಹಾರೋ ಅಭ್ಯಾಸೋ ಅಪೂರ್ವಥಾ ಫಲಂ ಅರ್ಥವಾದೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಆಚಾರ್ಯ ಕೋಟ್ ಮಾಡಿದ ಲಿಂಗಂ ಅಂದ್ರೆ ಯುಕ್ತಿ ಅಂತ ಅರ್ಥ. ಇದು ಉಪಪತ್ತಿ ಪ್ರಸಕ್ತಿ ರೀತ್ಯತಃ ಉಪಪತ್ತಿ ವಿಶೇಷಾಹ. ಅರಿಗೆ ನಾಳೆ ದಿವಸ ಆ ಭಾಗ ಇನ್ನೂ ಕಂಟಿನ್ಯೂ ಮಾಡಕ್ಕೆ ಇಷ್ಟು ವಿಷಯ ಎಷ್ಟು ಕ್ಲಾರಿಫಿಕೇಟ್ ಸಿಗುತ್ತೆ ಅಂತ ಅರ್ಥ ಮಾಡಿಕೊಂಡು ಪ್ರಮಾಣ ಲಕ್ಷಣ ಟೀಕಾ ಓದೋವರ್ತಿಗೆ ಎಷ್ಟೋ ವಿಷಯದ ಬಗ್ಗೆ ಸ್ಪಷ್ಟ ತಿಳಿಯೋದ್ರಿಂದ ಕನ್ಫ್ಯೂಷನ್ ಬರಲಿಲ್ಲ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವತ್.